ವಿಶೇಷ. ಆ ಕ್ಷಣಕ್ಕೆ ಅವಳ ಪರಿವಾರದವರು ಬಂದು ಇವನ ಪರಿವಾರನ ಕೊಂದು ಹಾಕಿಬಿಡ್ತಾರೆ. ಅಲ್ಲಿ ಅವರೆಲ್ಲ ಶತ್ರು. ಅದಕ್ಕೆ ಯೋಹಿತಾಂ ಸಂಗಿ ಸಂಗಮ್ ಅಂತೆ, ತಮೋದ್ವಾರಂ ಯೋಹಿತಾಂ ಸಂಗಿ ಸಂಗಮ್. ಶೂದ್ರರಾಜನ ಸಹವಾಸ ಮಾಡಿದ್ದಕ್ಕೆ ಅವರೆಲ್ಲ ಸತ್ತೋದ್ರು. ಈತ ಆರಾಮ ಬದುಕಿದ್ದಾನೆ. ಭದ್ರಕಾಳಿ ಕೈ ಬಿಚ್ಚಿ ಕಳಿಸಿಬಿಟ್ಲತ್ತೆ, ಕಟ್ಟು ಬಿಚ್ಚಿಬಿಟ್ಟು. ಭರತರಾಜ ಯಥಾ ಪ್ರಕಾರ ವಾಪಸ್ ಬಂದ. ಆದರೆ ಟೆನ್ಷನ್ನೇ ಇಲ್ಲ ಪಾಪ, ಆರಾಮಾಗಿ ಬಂದ, ಕೂತ, ಅದೇ ಜಾಗದಲ್ಲಿ ಕೂತ. ಇನ್ನೊಂದು ಕಥೆ ಬಂತು. ರಹುಗಡ ಅಂತ ಒಬ್ಬ ರಾಜ, ಸಿಂಧು ಸವೀರ ದೇಶದ ರಾಜ. ಆತನಿಗೆ ಕಪಿಲನಾಭಕ ಭಗವಂತನ ಹತ್ತಿರ ಹೋಗಿ ತತ್ವ ಕೇಳಬೇಕು ಅಂತ ಕಾತರ. ಮೇಣೆಯಲ್ಲಿ ಕೂತ್ಕೊಂಡು ಹೊರಟಿದ್ದ. ಭರತ ಜಾಗ ರಾಜ ಕೂತಿದ್ನಲ್ಲ ಬ್ರಾಹ್ಮಣ ರೂಪದಲ್ಲಿ, ಈಗ ಅಲ್ಲಿ ಬರೋ ಹೊತ್ತಿಗೆ ಒಬ್ಬ ಮೇಣೆ ಹೊರವನಿಗೇನೋ ಆಯ್ತು ಪಾಪ, ಅವನು ಹೋಗ್ಬೇಕಾಯ್ತು, ಹೊರಟೋಗಿಬಿಟ್ಟ. ಒಬ್ರು ಶಾಲ್ಟ್ ಬಿದ್ದಾಗಾಯ್ತೀಗ, ಯಾರು ಸಿಗ್ತಾರಾ ನೋಡಿದ್ರು. ಭರತ ರಾಜ ಸಿಕ್ಕ, ನೋಡಿದ್ರು ಪಾಪ, ಮಾತುಕತೆ ಏನಿಲ್ವಲ್ಲ, ಕರೆದ್ರು. ತಕ್ಷಣ ಬಂದ, ಮೇಣೆ ಹೊರಲಕ್ಕೆ ಹೇಳಿದ್ರು, ಹೊತ್ತೋಗ್ಬಿಟ್ಟ. ಖುಷಿ ಆಯ್ತು ಪಾಪ, ಸದ್ಯ ಒಬ್ಬನು ಸಿಕ್ಕ ಅಂತ ಹೇಳಿಬಿಟ್ಟು ಹೇಳಿದ್ರು. ರಾಜ ಆರಾಮ ಕೂತ್ಕೊಂಡ, ನಡೀರಿ ಅಂತ ಹೇಳಿದ. ಹೊರಟ್ರು ಪಾಪ, ಪರಿಸ್ಥಿತಿ ಬೇರೆ ಆಗೋಯ್ತು. ಆ ಏನಾಯ್ತು ಅಂತ ಕೇಳಿದ್ರೆ, ಭರತ ರಾಜ ಮುಂದೆ ಹೋಗ್ತಾ ಇದ್ದಾನೆ ಹೊತ್ಕೊಂಡು, ಆತನೇ ಮುಂದೆ ಒಳ್ಳೆ ಜೋರಾಗಿದ್ದ ಆತ, ಮುಂದೆ ನಿಲ್ಲಿಸಿದ್ರು. ಪಾಪ ಹೋಗ್ತಾ ಇದ್ದಾನೆ ಮುಂದಕ್ಕೆ, ನೋಡ್ತಾ ಇದ್ದಾನೆ. ಆತೇನ್ ಮಾಡಿದನಂತೆ, ಮುಂದೆ ಭಾಗವತ ಏಕಾಸ್ಕಂದಲ್ಲಿ ಹೇಳ್ತಾರೆ, ದೃಷ್ಟಿಪೂತಂ ನೆಸೆಯತ್ ಪಾದಂ, ಸರಿಯಾಗಿ ನೋಡಿ ಕಾಲಿಡಬೇಕಂತೆ. ನಾವು ಕಾಲಿಟ್ಟು ಯಾವುದೋ ಪ್ರಾಣಿಗಳು ಸತ್ತು ಪಾಪ ಬರಹ ಆಗಬಾರದು ಅಂತ ಹೇಳಿ ಶಾಸ್ತ್ರ ಅಷ್ಟು ಎಚ್ಚರಿಕೆಯಿಂದ ಹೇಳುತ್ತೆ. ಸರಿಯಾಗಿ ನೋಡಿ ಕಾಲಿಡ್ತಾ ಇದ್ದಾನೆ. ಆತರ ಸೂಕ್ಷ್ಮ ಕಣ್ಣು ಮೊದಲೇ ಪಾಪ, ಅನೇಕ ಪ್ರಾಣಿಗಳು ಕಾಣಿಸ್ತಾ ಇದ್ವು. ಅವು ಸಾಯಬಾರದು ಅಂತೇಳಿ ಜೋರಾಗಿ ಹಾರತಿದ್ದ ಪಾಪ, ಜೋರಾಗಿ ಹಾರತಿದ್ದ. ಆ ಹಾರಿದ ತಕ್ಷಣ ಉಳಿದವರು ಆತನಿಂದೇನೆ ಹಾರತಿದ್ರು ಪಾಪ, ಜೋರಾಗಿದ್ನಲ್ಲ ಆತನ ಎಲ್ಲರೂ ಹಾರಿಬಿಡ್ತಿದ್ರು. ಈತನು ಹಾರು, ಅವರು ಹಾರು, ಒಳಗೆ ಕೂತಿದ ರಾಜ ಹಾರಾಡು, ಏರು ಕೂಡಲಕ್ಕಾಗ್ತಿದ್ದೇನೆ ಪಾಪ. ಅದೇ ಸಿಟ್ಟು ಬಂತ ಆತನು, ಏನಯ್ಯ ಮೇಣೆಯಲ್ಲಿ ಕೂಡೋದು ಇದಕ್ಕ ಅಂತ ಕೇಳ್ತಾನೆ. ಮೇಣೆಯಲ್ಲಿ ಆರಾಮಾಗಿ ಕೂಡಲಕ್ಕೆ ಅಂತ ಹೋದ್ರೆ ಏನ್ ಮಾಡ್ತಿದ್ದೀರಿ ಇವೆಲ್ಲ ಕೂಡ, ಏನು ಬೈತಾನೆ. ಅವ್ರು ಹೇಳ್ತಾರೆ, ನಾವಲ್ಲ ರಾಜ, ಹೊಸಬ ಇದ್ದಾನಲ್ಲ, ಏನೇನೋ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಬೈತಾನೆ, ಅಕಟ್ಟು ಬೈತಾನೆ, ಸರಿಯಾಗಿ ಹೊರ್ರಯ್ಯ ಅಂತ ಹೇಳ್ತಾನೆ. ಆಯ್ತು ಅಂತ ಮತ್ತೆ ಕೊಡ್ತಾನೆ. ಆ ಭರತಕಂಡ ಚಕ್ರವರ್ತಿ ಆದ ಈ ರಾಜ ಯಾವ ಮೂಲೆ ಲೆಕ್ಕ ಪಾಪ, ಮತ್ತೆ ಹರೇ ಹಾರ್ತಾನೆ ಬಿಡೋದಿಲ್ಲ ಅಂತ. ಈ ಹಾರಾಡೇ ಹಾರಾಡ್ತಾರೆ. ಆದ್ದರಿಂದ ಸಿಟ್ಟು ಬಂತಂತೆ. ಎಲ್ಲವೋ ಜೀವನ್ಮೃತ ಪಶೋ, ಏನೇನು ತಿಳ್ಕೊಂಡಿದ್ದೀಯಾ, ನಾನು ಯಾರು ಗೊತ್ತಾ, ರಹುಗಣ ರಾಜ ನಾನು, ಸಿಂಧು ಸವೀರ ದೇಶದ ರಾಜ. ನೀನೊಬ್ಬ ಮೇಣೆ ಹೊರೋನು, ಸರಿಯಾಗಿ ಹೊರತೀಯೋ ಇಲ್ವೋ, ನಾನು ಕೂತಿದ್ದೇನೆ, ನೀನು ಹೊರತಾ ಇದ್ದಿ, ಏನೇನೋ ಮಾಡ್ತಾ ಇದ್ದೀಯಾ, ಸರಿಯಾಗಿ ಹೊರು, ಇಲ್ಲವರು ಶಾಸನ ಮಾಡ್ತೇನೆ ಅಂತ ಹೇಳಿದ್ದೇನೆ. ತಕ್ಷಣ ಭರತ ರಾಜ ಮಾತಾಡ್ತಾನೆ. ಜನ್ಮದಲ್ಲಿ ಮೊಟ್ಟ ಮೊದಲ ಬಾರಿ ಬಾಯಿ ತೆಗಿತಾರೆ ಪುಣ್ಯಾತ್ಮ. ಭದ್ರಕಾಳಿ ಬಲಿಕೊಳ್ಳಕ್ಕವರು ಬಾಯಿ ತೆಗಲಿಲ್ಲ, ಇಲ್ಲಿ ಹೊಡಿತೇರಿ ಅಂದ್ರೆ ಬಾಯಿ ತೆಗೆದು ಬಿಟ್ಟನಂತೆ. ಯಾತಕ್ಕೆ ಅಂದರೆ ಅಧಿಕಾರಿಗಳು ಯಾರು ಇರಲಿಲ್ಲ ಕೇಳಲಿಕ್ಕೆ, ಆತನ ಮಾತನ್ನು ಕೇಳಿ ಶ್ರೋತ್ರಾನುಕೂಲ್ಯ ಇರಲಿಲ್ಲ. ಒಳ್ಳೆ ಶ್ರೋತ್ರಾನುಕೂಲ್ಯ ಇತ್ತಲ್ಲ, ಬಾಯಿ ತೆಗದ ಅಂತ ಹೇಳಿ. ರಘುಗಣ ರಾಜನಂತ ಸಾತ್ವಿಕ ಸಿಕ್ಕ, ಅದಕ್ಕೆ ಬಾಯಿ ತೆಗಿತಾ ಇದ್ದಾನೆ. ಏನು ರಾಜ, ನಾನು ಹೊಡೆದು ಬಿಡ್ತೀಯಾ ನೀನೀಗ, ನಾನು ಹೊತ್ತಿದ್ದೇನಾ, ನೀನು ಕೂತಿದ್ದೀಯಾ, ಯಾರಯ್ಯ ಹೇಳಿದರು ಅಂತ ಹೇಳ್ತಾರೆ. ಕೂಡ್ಲಿಕ್ಕೆ ನೀನ್ಯಾರು, ಹೊರಲಿಕ್ಕೆ ನಾನ್ಯಾರು, ನೀನು ಕೂತವನಲ್ಲ, ನಾನು ಹೊತ್ತವನಲ್ಲ, ಶಾಸನ ಮಾಡ್ತೀಯಾ ಮಾಡು, ಸತ್ತು ಪಿಷ್ಟ ಪೇಷ ಹಿಟ್ಟು ರುಬ್ಬದಾಗತ್ತೆ ಹೋಗಯ್ಯ ಅಂದ್ಬಿಟ್ಟನಂತೆ. ಅವನಿಗೆ ಆಶ್ಚರ್ಯ ಆಗುತ್ತೆ ರಘುಗಣ ರಾಜನಿಗೆ. ಒಬ್ಬ ರಾಜ ಹೀಗಂದ್ರೆ ಕಾಲು ಬಿಡುತ್ತಾರೆ ಜನಗಳು, ಅಂಥ ಹೊತ್ತಿರಲಿ ಹೀಗೆಲ್ಲ ಮಾತಾಡ್ತಾನಲ್ಲ. ಅವನ ಮಾತು ಎಂಥದ್ದು ಅಂತ ಅರ್ಥ ಮಾಡಿಕೊಂಡಂತೆ, ಬಹು ಯೋಗ ಗ್ರಂಥ ಸಮ್ಮತಂ ಅಂತ ಬರೀತಾರೆ. ಯೋಗಿಗಳಾಡ್ತಕ್ಕಂಥ ಮಾತು ಇದು ಒಂದು. ಅವನಿಗೆ ಗೊತ್ತಾಯ್ತು, ಈ ಮಾತು ನನಗೆ ಅರ್ಥವಾಗಲಿಲ್ಲ ಅಂತ ಗೊತ್ತಾಯ್ತು. ಆದರೆ ಅರ್ಥ ಇಲ್ಲ ಅಂತ ತಿಳ್ಕೊಳ್ಳಿಲ್ಲ, ಇದು ವಿಶೇಷ. ಅರ್ಥವಾಗಲಿಲ್ಲ ಬೇರೆ, ಅರ್ಥ ಇಲ್ಲ ಅನ್ನೋದು ಬೇರೆ. ಸ್ವಾಮಿ ಯಾರು ನೀವು, ತಕ್ಷಣ ಕಾಲು ಹಿಡ್ಕೊಂಡಂತೆ ಕೆಳಗೆ, ಇಷ್ಟೊತ್ತು ಅಲ್ಲೇ ಹಾರಾಡ್ತಿದ್ನಲ್ಲ, ಕೆಳಗೆ ಹಾರಿದ್ರಂತೆ. ಹಾಗೆ ಕಾಲು ಹಿಡ್ಕೊಂಡಂತೆ, ಸ್ವಾಮಿ ಯಾರು ನೀವೀಗ, ಎಂಥ ಮಾತಾಡ್ತಾ ಇದ್ದೀರಿ, ನೋಡಿದರೆ ಹುಡುಕದಲ್ಲಿ ಜನವಾರ ಕಾಣಿಸ್ತಂತೆ ಪಾಪ. ಅದು ಜನತರ ಜನವಾರ ಕಾಣಿಸ್ತು, ಬಸಿಡೋಗಿತ್ತ ಜನವಾರ ಪಾಪ. ಇಷ್ಟು ಮಟ್ಟಿಗೆ ನಾವು ಭರತನ ಫಾಲೋ ಮಾಡ್ತಿದ್ದೇವೆ, ಜನವಾರ ಬಸಿಡ ಉಪಕರ್ಮಕ್ಕೊಂದೇ ಬದಲಾಯಿಸಿದ್ನೇನಾಗತ್ತೆ ಪಾಪ. ಅದು ಉಪಕರ್ಮ ಟು ಉಪಕರ್ಮ ಶಿಫ್ಟ್ ಆಗಬೇಕು ಹೊರತು ಮಧ್ಯೆ ಚೇಂಜ್ ಮಾಡೋ ಅಭ್ಯಾಸನೇ ಇಲ್ಲ. ಕೆಲವರು ಆ ಪ್ರಶ್ನೆ ಕೂಡ ಇಲ್ಲ, ಇದ್ರ ತಾನೆ ಚೇಂಜ್ ಮಾಡಲಿಕ್ಕೆ ಎಂದು ಗುಟ್ಟಕ್ಕೆ ಹಾಕಿ ಬಿಸಿಬಿಟ್ಟಿರ್ತಾರೆ ಪಾಪ. ಇದ್ರೂ ಏನು ಜನವಾರ ಮಹತ್ವ ಗೊತ್ತಾ, ಆತ ಅವಧೂತ ಚರ್ಯೆಯಲ್ಲಿ ಇದ್ದ, ಅದಕ್ಕೆ ಆತನ ಯೋಚನೆ ಇರಲಿಲ್ಲ. ನೋಡಿದ ಬ್ರಾಹ್ಮಣ ಇಂಥ ಮಾತಾಡ್ತಾನೆ, ಬ್ರಹ್ಮಜ್ಞಾನಿ ಅಂತ ಗೊತ್ತಾಯ್ತಂತೆ. ಪುಣ್ಯಾತ್ಮ ಎಂಥ ಚೆನ್ನಾಗಿ ಮಾತಾಡ್ತಾ ಇದ್ದಿ, ನನಗೇನು ಅರ್ಥ ಆಗ್ತಾ ಇಲ್ಲ, ನೀನು ಯಾರು? ನಾನು ಯಾರಿಗೂ ಅಂಜೋದಿಲ್ಲ ಅಯ್ಯ, ಆದರೆ ನಾನು ಯಾರ್ಯಾರಿಗೂ ಅಂಜೋದಿಲ್ಲ ಗೊತ್ತಾ, ನಾಹಂ ವಿಶಂಕಿ ಸುರರಾಜ ವಜ್ರಾತ್ ನ ತ್ರೆಕ್ಷ ಶೂಲಾತ್ ನ ಯಮಸ್ಯ ದಂಡಾತ್ ನಾಜ್ಞರ್ಕ ಸೋಮಾನಿಲ ವಿತ್ತ ಪಾಸ್ತ್ರಾತ್ ಶಂಕಿ ಭೃಶಂ ಬ್ರಹ್ಮಕುಲಾವಮಾನಾತ್. ನಾನು ಯಾವ ದೇವತೆಗಳ ಅಸ್ತ್ರಕ್ಕೂ ಹೆದರೋದಿಲ್ಲ, ಬ್ರಹ್ಮಜ್ಞಾನಿಗಳಿಗೆ ಅವಮಾನ ಮಾಡೋದಕ್ಕೆ ಮಾತ್ರ ಗಾಬರಿ ಆಗ್ತೇನೆ ಅಂತ ಹೇಳುತ್ತಾನೆ. ಯಾರು ಕೊಂದರೂ ದೇಹ ಕೊಲ್ತಾರೆ, ಜ್ಞಾನಿಗಳು ಕೊಂದರೆ, ಬ್ರಾಹ್ಮಣರು ಕೊಂದರೆ, ಚೈತನ್ಯವನ್ನೇ ಕೊಂದು ಬಿಡುತ್ತಾರೆ. ದಯವಿಟ್ಟು ನನ್ನನ್ನು ಕಾಪಾಡು, ನೀನು ಯಾರಯ್ಯ ಅಂತ ಕೇಳಿದನಂತೆ. ನಿನ್ನ ಮಾತಿಗೆ ಅರ್ಥ ಏನು ಅಂತ ಕೇಳಿದನಂತೆ. ಆಗ ಆತ ಮಾತಾಡ್ತಾನೆ, ನೀವೆಲ್ಲ ಸರಿಯಾಗಿ ಹೇಳಕ್ಕೆ ಹೋದ್ರೆ ಒಂದೊಂದು ಸಪ್ತ ಆಗಬೇಕು. ಅವೆಲ್ಲ ಕೂಡ ಪ್ರತಿ ಶ್ಲೋಕ ಹೇಳ್ತಾ ಹೋದ್ರೆ ಎಷ್ಟು ದಿವ್ಯ ಶ್ಲೋಕಗಳವೆಲ್ಲ ಕೂಡ. ಭಾಗವತದ ಶ್ಲೋಕಗಳಂತ ಶ್ಲೋಕಕಾಂಡ ಜಗತ್ತಿನಲ್ಲೇ ಸಾಧ್ಯ ಇಲ್ಲ. ಅಷ್ಟು ಸುಂದರವಾದ ಶ್ಲೋಕಗಳು, ಅಷ್ಟು ಅರ್ಥಗರ್ಭಿತವಾದ ಮಾತುಗಳು, ಅತ್ಯಂತ ಸಂಗ್ರಹ ಮಾತ್ರ ಹೇಳ್ತಿರೋದು. ನೋಡು ರಾಜ, ನಾನು ನೀನು ಕೂತಿಲ್ಲ ಅಂತ ಯಾತಕ್ಕೆ ಗೊತ್ತಾ ಹೇಳಿದೆ? ಕೂಡ್ಲಕ್ಕೆ ನೀನು ಯಾರು? ದೇವರು ಕೂಡಿಸಿದ್ರೆ ಮಾತ್ರ ಕೂಡ್ಲಕ್ಕೆ ಬರುತ್ತೆ, ಇಲ್ಲರೂ ಕೂಡ್ಲಕ್ಕೆ ಯಾರಿಗೆ ಬರುತ್ತೆ ಅಂತ ಹೇಳುತ್ತಾರೆ. ಮಲಗ್ಲಕ್ಕೆ ಬರೋದಿಲ್ಲ ಮನುಷ್ಯನಿಗೆ, ಹಾಸಿಗೆ ಹುಣ್ಣಾಗಿ ಸಾಯ್ತಾನೆ, ಬೆಡ್ ಸೋರಾಗಿ ಸಾಯ್ತಾನೆ. ದೇವರು ಅನುಗ್ರಹ ಮಾಡದೆ ಹೋದ್ರೆ ಕೂಡ್ಲಿಕ್ಕೆ ನಿಲ್ಲಕ್ಕೆ ಏನ್ ಮಾಡಿದ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಕೂತಿದ್ದೇನೆ ತಿಳ್ಕೊಂಡ್ಬಿಡಬೇಡ, ದೇವರು ಕೂಡಿಸಿದ್ದಾನಷ್ಟೇ ನಿನ್ನ. ಹೊರ್ಲಕ್ಕೆ ನಾನ್ಯಾರು? ನಾನು ಹೊತ್ತವನಲ್ಲ, ಈ ನಿನ್ನ ಮೇಣೆಯ ಭಾರ ನನ್ನ ಭುಜದ ಮೇಲಿದೆ, ಭುಜದ ಭಾರ ನನ್ನ ದೇಹದ ಮೇಲಿದೆ, ದೇಹದ ಭಾರ ಕಾಲ ಮೇಲಿದೆ, ಕಾಲದ ಭಾರ ಭೂಮಿ ಮೇಲಿದೆ, ಭೂಮಿಯ ಭಾರ ಶೇಷದೇವರ ಮೇಲಿದೆ, ಅವ್ರ ಭಾರ ವಾಯುದೇವರ ಮೇಲಿದೆ, ಅವ್ರ ಭಾರ ನಾರಾಯಣ ಮೇಲಿದೆ. ಹೊತ್ತವನು ನಾನಲ್ಲಯ್ಯ, ನಾರಾಯಣ ಹೊತ್ತಿದ್ದಾನೆ. ಸೂತವನು ನಾರಾಯಣ, ಹೊತ್ತವನು ನಾರಾಯಣ, ನೀನ್ಯಾರು ನಾನ್ಯಾರು ಅಂದ್ರಂತೆ. ಹೊಡೆದು ಬಿಟ್ರೆ ನನಗೇನಾಗುತ್ತೆ? ದೇಹ ಹೊಡಿತೀಯ, ಜೀವನ ಹೊಡಿತೀಯ? ಅಚ್ಚೇ ದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯೇ ವಚ. ಜೀವನ್ ಮುಟ್ಲಕ್ಕೆ ನಿನ್ನ ಕೈಲಾಗೋದಿಲ್ಲ, ಹೊಡೆಯೋದೇನು ಬಂತು ನೀನೀಗ? ದೇಹ ನೋಡಿದ್ರೆ ದೇಹ ನಾನಲ್ವಲ್ಲ. ಇಡೀ ಗೀತಾ ಕೊಳ್ಳೆ ದುಷ್ಟಾಂತ ಇತ್ತು ಮಾತುಗಳೆಲ್ಲ. ಆಶ್ಚರ್ಯವಾಯ್ತು ರಘುವಣ್ಣರಾಜನಿಗೆ. ಅಲ್ಲಯ್ಯ ಎಷ್ಟು ಚೆನ್ನಾಗಿರೋ ಮಾತಿವೆಲ್ಲ, ನನಗೆ ಈ ಅರ್ಥ ಆಗತ್ತೆ ಅಂತ ಹೇಳುತ್ತಾನೆ. ಅಲ್ಲ ರಾಜ, ನಾನು ಅಂಥ ಬ್ರಾಹ್ಮಣ ನೀನು, ನಾನು ಎಷ್ಟು ಓದಿದ್ದೇನೆ, ನನಗೆ ಯಾಕೆ ಅರ್ಥ ಆಗಿದ್ದಿಲ್ಲ ಅಂತ ಕೇಳ್ತಾರೆ. ನಾನು ಸಾಕಷ್ಟು ಓದಿದ್ದೇನೆ ಅಂತ ಕೇಳಿದರೆ ಹೇಳ್ತಾರೆ, ಇನ್ನೂ ಬೇಕಾದಷ್ಟು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಓದಿದ್ರೂ ಅರ್ಥ ಆಗೋದು ನಿಯಮ ಇಲ್ಲ, ಯಾರಿಗೆ ಅರ್ಥ ಆಗುತ್ತೆ ಗೊತ್ತಾ? ಅದು ನತಸ್ಯ ತತ್ವ ಗ್ರಹಣಾಯ ಸಾಕ್ಷಾತ್ ವರೀಯ ಸೀರಪಿ ವಾಚಸ್ಸ ವಾಸನ್. ತತ್ವಜ್ಞಾನ ಬರಬೇಕಾದ್ರೆ ಓದೋದು ಮೊದಲಲ್ಲ, ಅಧಿಕಾರ ಸಂಪಾದನೆ ಮಾಡೋದು ಮೊದಲು ಅಂತ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಅಧಿಕಾರ ಅಂದ್ರೆ ಏನು ಗೊತ್ತಾ? ವಿಷಯ ವೈರಾಗ್ಯ ಇರಬೇಕು, ಅದಿಲ್ಲದವರಿಗೆ ಏನೂ ಪ್ರಯೋಜನ ಇಲ್ಲ. ಊಟ ಇದಕ್ಕಾದ ಬಡಿಸಿರಲಿ, ಹಸಿವೆ ಇಲ್ಲ, ಏನ್ ರುಚಿತ್ತ ಅವನಿಗೆ? ಬಂಗಾರದ ತಟ್ಟೆಯೊಳಗೆ ಪಂಚಭಕ್ಷ ಪರಮಾನ್ನ ಹಾಕಿದ್ರು ಕೂಡ ಹಸಿವೆ ಇಲ್ಲದವನಿಗೆ ವಾಂತಿ ಆಗುತ್ತೆ, ಅವ್ರು ಊಟ ಮಾಡಕ್ಕಾಗೋದಿಲ್ಲ. ಅವನು ಹಸಿವೆ ಇದ್ರೆ ಬರೀ ಚಟ್ನಿ ಬಕ್ರೆ ತಿಂತಾನೆ, ಅವನಿಗೆ ಏನು ಬೇಕಿಲ್ಲ. ಇವತ್ತು ತತ್ವಜ್ಞಾನದ ವೈರಾಗ್ಯ, ನಮ್ಮ ಲೋಕದ ವೈರಾಗ್ಯ ಬಂದ್ರೆ ಜ್ಞಾನ ಹಿಡಿಯುತ್ತಯ್ಯ, ಬರೀ ಓದಿದ್ರೆ ಹಿಡಿಯುತ್ತ ಅಂತ ಹೇಳ್ತಾರೆ. ನಮಗೆ ತುಂಬಾ ಅರ್ಥವಾಗಬೇಕಾದ ಮಾತು ಇವತ್ತು ದಿವಸ. ಎಷ್ಟು ಓದಿದ್ದೀರಿ ಅಂತ ಕೇಳಿ ಅಭ್ಯಾಸ ಮಾಡಿಕೊಂಡಿದ್ದೇವೆ, ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಕೇಳಿ ಅಭ್ಯಾಸ ಮಾಡಿಕೊಂಡೇ ಇಲ್ಲ. ಯಾಕಂದ್ರೆ ಓದೋದಷ್ಟೇ ಕ್ರೈಟೀರಿಯಾ ಆಗಬಾರದು, ಅರ್ಹತೆ ಇದ್ದು ಓದಿದ್ರೆ ಮಾತ್ರ ಆಗುತ್ತೆ ಹೊರತು ಇಲ್ಲದ ಹೋದ್ರೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಧಿಕಾರ ಸಂಪತ್ತಿ ಆಗಬೇಕು ಅಂತ. ಅಥ ಶಬ್ದಕ್ಕೆ ಅರ್ಥ ಅದೇ ಅರ್ಥ, ಅಥ ಶಬ್ದೇನ ಅಧಿಕಾರ. ವಿಷ್ಣು ಭಕ್ತಿಯಾದಿಗಳಿಂದ ಕೂಡಬೇಕು ಮನುಷ್ಯ. ಇವತ್ತು 99% ಪಾಲು ಜನಗಳ ಅಧ್ಯಯನ ಯಾತಕ್ಕೆ ವ್ಯರ್ಥ ಆಗುತ್ತೆ ಅಂದ್ರೆ ವೈರಾಗ್ಯ ಇಲ್ಲದೆ ಓದಿದರೆ ಉಪಯೋಗಕ್ಕೆ ಬರೋದಿಲ್ಲ. ಸಮಸ್ತ ವೇದಗಳನ್ನು ಓದಿದ್ರೆ ಪ್ರಯೋಜನ ಇಲ್ಲ. ಅಧಿಕಾರ ಇದ್ದು ಒಂದು ಅಕ್ಷರ ಅಕ್ಷರ ಓದಿ ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಿನಗೆ ಅಧಿಕ ವೈರಾಗ್ಯ ಇಲ್ಲ, ಅದೇ ಹೇಗೆ ಹೇಳ್ತಿ ಅಂದ್ರೆ ಮೇಡಿಯರ್ ಕುತ್ಕೊಂಡು ಹೋಗ್ತಿಲ್ಲ, ಅದೇ ಸಾಕ್ಷಿ ಅಂತ ಹೇಳ್ತಾರೆ. ನೀನು ವೈರಾಗ್ಯ ಇಲ್ಲ, ಇದೇ ಸಾಕ್ಷಿ ನಿನಗೀಗ. ಅಲ್ಲ, ನೀನು ಯಾರು ಅಂತ ಕೇಳಿದನೆ. ನಾನು ಯಾರ? ಅಹಂಪುರ ಭರತೋ ನಾಮ ರಾಜ, ವಿಮುಕ್ತ ದುಷ್ಟ ಶ್ರುತ ಸಂಗ ಬಂಧ, ಆರಾಧನಂ ಭಗವತ ಇಹ ಮಾನ, ಮೃಗೋಭವಂ ಮೃಗ ಸಂಗಾಧತಾರ್ಥ, ಸಾಮಾಂ ಸ್ಮೃತಿ ಮೃಗ ದೇಹೇಪಿ ವೀರ, ಕೃಷ್ಣಾರ್ಚನ ಪ್ರಭವ ನೋಜಹಾತಿ. ನಾನು ಯಾರು ಗೊತ್ತೇನಯ್ಯ? ಭರತ ರಾಜ ನಾನು. ನಿನಗೆ ಅರ್ಥ ಆಗಿರ್ಬೇಕಲ್ಲ, ಈಗ ನೀನು ಸಿಂಧು ಸವೀರ ದೇಶದ ರಾಜ, ಅದು ಭರತಖಂಡದ ಒಂದು ಮೂಲೆ, ಅದಕ್ಕೆ ರಾಜ ನೀನು. ಇಡೀ ಭರತಖಂಡಕ್ಕೆ ನಾನು ರಾಜ, ನನ್ನ ಹೆಸರೇ ಇದಕ್ಕೆ ಬಂದಿರೋದು ಗೊತ್ತಾಯ್ತಾ ಅಂತ ಹೇಳ್ತಾನೆ. ಇಷ್ಟು ದೊಡ್ಡವನು ನಾನು, ನೀನು ಯಾರ್ದೋ ಮಗ, ನಾನು ಭಗವಂತನ ಋಷಭ ರೂಪದ ಮಗ ನಾನು. ನೀನು ಯಾತಕ್ಕೋ ಹೊರಟಿದ್ದೀಯ, ಎಷ್ಟು ವೈರಾಗ್ಯ ಇತ್ತು ಗೊತ್ತಾ ನನಗೆ? ವಿಮುಕ್ತ ದುಷ್ಟ ಶ್ರುತ ಸಂಗ ಬಂಧ, ಸಮಸ್ತ ರೀತಿ ವೈರಾಗ್ಯವನ್ನು ಪಡೆದೆ, ಕಾಡಿಗೆ ಹೋದೆ, ಪ್ರಾರಬ್ಧ ಮೃಗೋಭವಂ ಮೃಗ ಸಂಗಾಧತಾರ್ಥ. ಒಂದು ಜಿಂಕೆ ಮರಿ ಗಂಟು ಬಿತ್ತು, ನಾನು ಜಿಂಕೆಯಾಗಿಯೇ ಹುಟ್ಟುಬಿಟ್ಟೆ, ಈಗ ಬ್ರಾಹ್ಮಣನಾಗಿದ್ದೇನೆ. ಎಲ್ಲ ಆಶ್ಚರ್ಯವಾಗ್ತಾ ಇದೆಯಂತೆ. ನೀನೆಲ್ಲ ನೆನಪಿದೆಯಾ? ಇದೇನೆಲ್ಲ ನೆನಪಿದೆ ನನಗೀಗ. ಸಾಮಾಂ ಸ್ಮೃತಿ ಮೃಗ ದೇಹೇಪಿ ವೀರ, ಈ ದೇಹದಲ್ಲೂ ಆ ದೇಹದಲ್ಲೂ ಸ್ಮರಣೆ ಪೂರ್ತಿಯಾಗಿದೆ ಅಂತ ಹೇಳಿದೆ ನಂತೆ. ಆ ಕೇಳ್ತಾ ಕೇಳಬಹುದಾಗ್ತ ಅಲ್ಲಯ್ಯ, ನಮಗೆ ಈ ಜನ್ಮದ್ದೇ ನೆನಪಿರೋದಿಲ್ಲ, ಬೆಳಗ್ಗಿಂದ ನೆನಪಿರೋದಿಲ್ಲ. ಎಷ್ಟೋ ಸಲ ಲೈಟ್ ಬಿಲ್ ವಾಟರ್ ಬಿಲ್ ಕೊಟ್ಟು ಬಿಟ್ಟು ಕಟ್ ಮಾಡಿಬಿಡ್ತಾರೆ ಬಂದ್ಬಿಟ್ಟು. ಎಷ್ಟೋ ಸಲ ಬ್ಯಾಂಕ್ ಅಕೌಂಟ್ ತಂದೆ ಮರೆತುಬಿಟ್ಟಿರ್ತಾನೆ. ಎಷ್ಟೋ ಸಲ ಅಂತ ಹೊತ್ತಿನೊಳಗೆ ಮೂರು ಜನ್ಮದ ವಿಚಾರನೆ ಹೇಳ್ತೀಯಲ್ಲ, ನಿನ್ನ ಅದ್ಭುತ ಸ್ಮರಣ ಶಕ್ತಿಯ ರಹಸ್ಯ ಏನು ಅಂತ ಕೇಳಬಹುದ? ಎಂಥ ಸ್ಮೃತಿ ಶಕ್ತಿ ಇದು ಒಂದು! ಜನ್ಮಾಂತರ ಜ್ಞಾನ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀನು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ತಕ್ಷಣ ಹೇಳ್ತಾನೆ, ಗುಟ್ಟು ಹೇಳ್ತಾನೆ. ಆ ಗುಟ್ಟು ಕೇಳಿದಾಗ ಭಾಗವತ ಯಾತಕ್ಕೆ ಓದ್ಬೇಕು ಅಂತ ಮತ್ತೆ ನಮಗೆ ಅರ್ಥ ಆಗುತ್ತೆ. ಸ್ಮೃತಿ ಶಕ್ತಿ ಯಾರಿಗೆ ಬೇಡ? ಇವತ್ತು ಎಷ್ಟೋ ಜನ ಹೇಳ್ತಾನೆ ಇರ್ತಾರೆ, ಯಾಕೋ ಮೆಮರಿ ಪೂರಾಗ್ತಾ ಇದೆ, ಮೆಮರಿ ಪೂರಾಗುತ್ತೆ. ಮತ್ತೆ ಎಂದು ರಿಚ್ಚಿತ್ತು ಅದೇ ಗೊತ್ತಿಲ್ಲ. ಪೂರಾಗ ರಿಚ್ಚಿದ್ರೆ ಪೂರಾಗ್ಲಿಕ್ಕೆ, ಯಾವಾಗಲೂ ಪೂರ ಪೂರೆಷ್ಟಂತಾರೆ ಆ ತರ ಆಗುತ್ತಷ್ಟೆ. ಎಂದು ರಿಚ್ಚಿದ್ರೆ ನೀಗಿತ್ತು, ಯಾಕೆ ಮೆಮರಿ ಹೋಗ್ತಾ ಇದೆ ಅಂತ ಕೇಳಿದ್ರೆ ಭಾಗವತ ಹೇಳ್ತಾ ಇದೆ, ನಿಮ್ಮ ಸ್ಮೃತಿ ಶಕ್ತಿ ಚೆನ್ನಾಗಿರಬೇಕು ಅಂತಿದ್ರೆ ಬೇರೆ ಏನು ಮಾಡಿ, ಕೆಲವು ಜ್ಯೋತಿಷ್ಯರು ತೈಲ ಕುಡಿ ಅಂತ ಹೇಳ್ತಾರೆ. ಕುಡಿಯೋಕ್ಕೆ ಮರ್ತು ಬಿಡ್ತಾರೆ, ಅಷ್ಟರ ಮಟ್ಟಿಗೆ ತೈಲದ ಪ್ರಭಾವ ಇರಲಿ ಎಲ್ಲ ಕೂಡ. ಅದೇನು ಮರ್ತು ಬಿಟ್ಟಿರ್ತೀರಿ? ಮತ್ತೆ ಯಾವುದನ್ನು ತಗೊಳ್ಬೇಕು ಅಂದ್ರೆ ಸಾಮಾಂ ಸ್ಮೃತಿ ಮೃಗದೇಹೇತಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ. ನಾನು ಭರತನ ಇದ್ದಾಗ ದೇವ್ರ ಪೂಜೆ ಮಾಡಿದ್ದನಲ್ಲ, ಆ ಪುಣ್ಯದಿಂದ ನನಗೆ ಮೂರು ಜನ್ಮಗಳ ಜ್ಞಾನ ಉಂಟು ಅಂತ ಹೇಳಿದ್ದೆ. ಅದರ ಸ್ಮೃತಿ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅಂತಿದ್ರೆ ದೇವ್ರ ಪೂಜೆ ಮಾಡಿ ಅಂತ ಅಷ್ಟೇ ಅರ್ಥ, ಇನ್ನೇನೂ ಅಲ್ಲ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ. ಅದು ಬರುತ್ತಾ ಆಚಾರ್ಯ ಹೇಳ್ತಾರೆ, ಯಾವುದು ಬರೋದಿಲ್ಲ ನೋಡಿ. ಆಚಾರ್ಯ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ರವೀಮಿ ದೇವೇಶ ಋಷಿಕೇಶ ಅರ್ಚನಾದೃತೆ. ದೇವ್ರ ಪೂಜೆ ಮಾಡಿ ಎಲ್ಲ ಸಿಗುತ್ತೆ ಅಲ್ಲ ಸ್ವಾಮಿ. ಸ್ಮೃತಿ ಶಕ್ತಿಗೂ ದೇವ್ರ ಪೂಜೆಗೇನು ಸಂಬಂಧ? ಗೀತೆ ಓದಿ. ಮತ್ತ ಸ್ಮೃತಿ ಜ್ಞಾನ ಪಪೋಹ ನಂಚ, ಸ್ಮೃತಿ ಕೊಡೋದು ನಾನೇ ಅಂತ ಕೃಷ್ಣ ಹೇಳ್ತಾನೆ. ಆ ಕೃಷ್ಣನ ಪೂಜೆ ಮಾಡ್ತಿದ್ರೆ ಸ್ಮೃತಿ ಶಕ್ತಿ ಬರೋದಿಲ್ವೇ? ಖಂಡಿತ ಬರುತ್ತೆ. ಆ ಬಗ್ಗೆ ಎಷ್ಟೆಷ್ಟು ಯೋಚನೆ ಮಾಡಬೇಡಿ. ಅಂದ್ರೆ ಭಾಗವತ ಪುರಾಣದ ಸಂದೇಶ ಅತ್ಯಂತ ಅಪೂರ್ವವಾದ ಸಂದೇಶ. ಪ್ರತಿನಿತ್ಯ ಮಾಡ್ತಕ್ಕಂಥ ಗಾಯತ್ರಿ ಜಪ, ಭಗವದ್ ಆರಾಧನೆ, ಬ್ರಹ್ಮಯಜ್ಞ, ಸಂಧ್ಯಾವಂದನೆ, ದೇವ್ರ ಪೂಜೆ, ಸತ್ಯ ಧರ್ಮಗಳ ಆಚರಣೆ, ಶಾಸ್ತ್ರ ಓದೋದು, ಒಂದಕ್ಕಿಂತ ಒಂದು ತಾರಕ. ಜನ್ಮಾಂತರದಲ್ಲೂ ಕೂಡ ನಾವು ವಿಶಿಷ್ಟ ರೀತಿಯಲ್ಲಿ ತತ್ರ ಸಂಬುದ್ಧಿ ಸಂಯೋಗಂ ಲಭತೆ ಪೌರ್ವ ದೇಹಿಕಂ ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಹಿಂದಿನ ಜನ್ಮ ಸ್ಮೃತಿ ನಾನು ಕೊಡ್ತೇನೆ ಅಂತ ಭಗವಂತ ಹೇಳಿಬಿಟ್ಟಿದ್ದಾನೆ. ರುಜುವಾತಾಗ್ತಾ ಇದೆ. ಮತ್ತೆ ಯಾಕೆ ಹೀಗೆ ಓಡಾಡ್ತಿದ್ದಿ ಅಂತ ಕೇಳ್ತಾನೆ. ಅಥೋ ಅಹಂ ಜನಸಂಗಾದ್ವಿ ಮುಕ್ತ ಅವಧೂತಶ್ಚರಾಮಿ. ನಾನು ಮೃಗ ಜಿಂಕೆಯಾಗಿಬಿಟ್ನಲ್ಲ, ಆ ಭಯದಿಂದಾಗಿ ಇನ್ನೊಮ್ಮೆ ನಾನು ಸಾಧನೆ ವ್ಯರ್ಥ ಮಾಡಿಕೊಳ್ಬಾರದು ಅಂತ ಹೇಳಿ ಅವಧೂತನಾಗಿ ಓಡಾಡ್ತಾ ಇದ್ದೇನೆ, ಯಾರ ಕಣ್ಣಿಗೆ ಗೊತ್ತಾಗದಂತೆ ಓಡಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಭಾರಿ ಸಂತೋಷವಾಯ್ತಂತೆ. ಆತ ಹೊರಟಿದ್ದು ಕಪಿತನಾಭ ಭಗವಂತನ ಹತ್ರ ಜ್ಞಾನ ಪಡ್ಕೊಳ್ಳಕ್ಕೆ, ದಾರಿಯಲ್ಲೇ ಜ್ಞಾನ ಬಂದುಬಿಡ್ತು. ಅಲ್ಲಿಂದ ಸುಗ್ರ ವಾಪಸ್ ಹೊರಟೇ ಬಿಟ್ಟಂತೆ, ಸಿದ್ಧಿ ಬಂತು ಅಂತ ಹೇಳಿಬಿಟ್ಟು. ಇದು ಇನ್ನೊಂದು ಅರ್ಥ ಇದೆ. ಭಗವಂತನ ಹತ್ರ ಹೋಗ್ತೇನೆ ಅಂತ ಹೊರಟ, ಭಗವದ್ಭಕ್ತ ದಾರಿಯಲ್ಲಿ ಸಿಕ್ಕ, ಜ್ಞಾನ ಬಂದೇ ಬಿಡ್ತು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ಅನಿಷ್ಫಲ. ದೇವರ ಹತ್ರ ಹೋಗ್ತೇನೆ ಅಂತ ಹೋದ್ರೆ ಜ್ಞಾನ ಬಂದೇ ಬಿಡ್ತಲ್ಲ. ಇದು ದೇವ್ರ ಪೂಜೆಯ ವೈಶಿಷ್ಟ್ಯ, ದೇವರ ಆರಾಧನೆಯ ವೈಶಿಷ್ಟ್ಯ. ಅವನ ಒಂದು ಉಪದೇಶ ಕೇಳಿದ ರಘುಗಳನೇ ಸದ್ಗತಿ ಹೋದ ಅಂದಮೇಲೆ ಭರತರಾಜ ಹೋದ ಅಂತ ಹೇಳಬೇಕಾ? ಭರತರ ಸದ್ಗತಿಗೆ ಹೋದೇ ಹೋದ, ಆತನ ಜೀವನ ಸಾರ್ಥಕವಾಯಿತು. ಮುಂದೆ ಭೂಗೋಳ ಖಗೋಳ ವರ್ಣನೆ ಮಾಡ್ತಾರೆ. ಭೂಗೋಳ ಎಷ್ಟು ದೊಡ್ಡದು ಅಂತ ಒಂದು ಮಾತನ್ನು ಹೇಳಿಬಿಡ್ತಾರೆ. ನೋಡು ಪರೀಕ್ಷಿತ ರಾಜ, ಈ ಭೂಗೋಳ ವರ್ಣನೆ ಮಾಡೋದು ಎಷ್ಟು ಕಷ್ಟ ಅಂದ್ರೆ, ನಾನು ಶುಕಾಚಾರ್ಯರು, ರುದ್ರದೇವರ ಅವತಾರ ಅವರು, ನನಗೆ ಈ ಆ ದೇಹದೊಳಗೆ ಈ ಆಯುಷ್ಯದೊಳಗೆ ಸಾಧ್ಯ ಇಲ್ಲ ಅಂತ ಹೇಳೋದಲ್ಲ, ವಿಬುಧಾಯುಷಾಪಿ, ನನಗೆ ದೇವಮಾನದ ಆಯುಷ್ಯವನ್ನು ಕೊಟ್ಟರು ಕೂಡ ಇಡೀ ವಿಶ್ವವನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ, ಜಗತ್ತು ಇಷ್ಟು ದೊಡ್ಡದೊಂದು ಶುಕಾಚಾರ ಹೇಳ್ತಾ ಇದ್ದಾರೆ. ನಮಗೀಗ ಅರ್ಥ ಆಗಬೇಕು. ರುದ್ರದೇವರ ಅವತಾರ ಅವರು, ಅವರಿಗೆ ಜಗತ್ತನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಜನ್ಮಾದ್ಯಶೆಯತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಶುಕಾಚಾರ್ಯರಿಗೆ ಇಡೀ ವಿಶ್ವ ಸೃಷ್ಟಿಕರ್ತೃತ್ವ ಬರಲಿಕ್ಕೆ ಸಾಧ್ಯ ಇಲ್ಲ, ರುದ್ರದೇವರಿಗೆ ಸರ್ವೋತ್ತಮತ್ವ ಬರಲಿಕ್ಕೆ ಸಾಧ್ಯ ಇಲ್ಲ, ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಿಷ್ಟು ದೊಡ್ಡದು ಜಗತ್ತಾಗಿದೆ. ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ನಕ್ಷತ್ರಗಳ ದೂರ ಹೇಳಬೇಕಾದ್ರೆ ಲೈಟ್ ಇಯರ್ಸ್ ಅಂತ ಹೇಳ್ತಾರೆ. ಬೇರೆ ಅರ್ಥ ಹೇಳಕ್ ಬರೋದಿಲ್ಲ ಅದಕ್ಕೆ. ಬೆಳಕಿನ ವೇಗದೊಳಗೆ ವರ್ಷಗಟ್ಟಲೆ ಹೋದರೆ ಆಗ ಮಾತ್ರ ನಕ್ಷತ್ರ ಸಿಗುತ್ತಂತೆ, ಲೈಟ್ ಇಯರ್ಸ್ ಅಂತ ಕರೀತಾರೆ ಅದನ್ನು. ಆದರೆ ಇವತ್ತು ನಮ್ಮ ಶಾಸ್ತ್ರ ಲೈಟ್ ಇಯರ್ಸ್ ಅಂತ ಹೇಳಲಿಲ್ಲ, ವಿಬುಧಾಯುಷ ಅಂತ ಹೇಳ್ತಾರೆ. ದೇವತೆಗಳ ಆಯುರ್ಮಾನ ಕೊಟ್ಟು ವರ್ಣನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಜಗತ್ತಿನ ವಿಸ್ತಾರ. ಇನ್ನು ಯಾತಕ್ಕೆಷ್ಟು ವರ್ಣನೆ ಮಾಡ್ತಾರೆ ಗೊತ್ತೇನು? ಸಣ್ಣ ಪುಟ್ಟ ವಸ್ತು ಸುಳ್ಳು ಅಂದ್ರೆ ಯಾರು ಒಪ್ತಾರೆ? ದಾರಿಯಲ್ಲಿ ಹೋಗ್ತಿರ್ತಾನೆ, ಒಂದು ಸೂಜಿ ಕಾಣಲಿಲ್ಲ ಅಂದ್ರೆ ತುಳಿದ ಅಂದ್ರೆ ಪರವಾಗಿಲ್ಲ ಅಂತಾರೆ, ಮುಳ್ಳು ತುಳಿದೆ ಅಂದ್ರೆ ಪರವಾಗಿಲ್ಲ ಅಂತಾರೆ. ಯಾರೋ ಎಡವಿ ಆನೆ ಎಡವಿಬಿಟ್ಟೆ ಅಂತ ಕೇಳಿದರೆ ಎಷ್ಟು ಮೂರ್ಖ ಇರಬೇಕು ಅವರು. ಇವರು ಕಣ್ಣಿದೆಯಾ ಕುರುಡ ಅಂತ ಕರೀತಾರೆ ಅಷ್ಟೇ. ದೊಡ್ಡ ಪದಾರ್ಥ ಕಾಣದಿಲ್ಲ ಅಂದ್ರೆ ಮೂರ್ಖ ಅಂತ ಕರೀತಾರೆ. ಇವತ್ತಿನ ದಿವಸ ಯಾವುದು ಚಿಕ್ಕ ಜಗತ್ತಾಗಿದ್ರೆ ಸುಳ್ಳು ಅಂತ ಅಂತಾರಲ್ಲ ಮಾಯಾವಾದಿಗಳು, ಹೋಗ್ಲಿ ಬಿಡು ಅಂತ ಹೇಳ್ಬೋದಾಗಿದೆ. ಇಷ್ಟು ದೊಡ್ಡ ಜಗತ್ತನ್ನು ಸುಳ್ಳು ಅಂತಾರಲ್ಲ, ಎಷ್ಟು ತಪ್ಪಾಗುತ್ತೆ ಯೋಚನೆ ಮಾಡಿ. ಆದ್ರಿಂದ ವಿಶ್ವಂ ಮಿಥ್ಯಾ ಅನ್ನಬಾರದು, ವಿಶ್ವಂ ಸತ್ಯಂ ಅಂತ ಹೇಳಬೇಕು. ಅವ್ರದ್ದು ಬೇರೆ ದೃಷ್ಟಿಯಲ್ಲ, ವಿಶ್ವದ ವರ್ಣನೆ ಸತ್ಯವಾಗಿದ್ದಕ್ಕೆ ಸಾಧ್ಯವಾಯಿತೆ ಹೊರತು ಸುಳ್ಳ ಶೇಷೃಂಗ ವರ್ಣನೆ ಮಾಡಿ ಏನು ಪುಸ್ತಕ ಬರೀಬೇಕು? ಯಾರು ಬರೀಬೇಕೀಗ? ಇದ್ರೆ ತಾನೇ ಬರೀಲಿಕ್ಕೆ ಅದನ್ನ. ಇವತ್ತಿನ ದಿವಸ ಮೊಲದ ಕೋಡಿನ ಬಗ್ಗೆ ಪುಸ್ತಕ ಬರೀಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಂತ ಅಷ್ಟೇ, ಇನ್ನೇನು ಬರೀಲಿಕ್ಕೆ ಆಗೋದಿಲ್ಲ. ಆದರೆ ವರ್ಣನೆ ಮಾಡಿದಾಗ ಇದು ಸತ್ಯ ಆಗಬೇಕದು. ಈ ಜಗತ್ತು ದೊಡ್ಡದು ಸತ್ಯ ಅಂತ ಹೇಳುತ್ತಾರೆ. ಇದರಲ್ಲಿ ನಾವು ಒಂಬ ಸಪ್ತ ದ್ವೀಪಗಳು ಸಪ್ತ ಸಮುದ್ರಗಳು ಉಂಟು. ಸಪ್ತ ದ್ವೀಪಗಳಲ್ಲಿ ನಾವು ಜಂಬೂ ದ್ವೀಪದಲ್ಲಿದ್ದೇವೆ. ಅದರಲ್ಲೂ ಕೂಡ ಒಂಬತ್ತು ವರ್ಷಗಳು, ಒಂಬತ್ತು ಖಂಡಗಳು. ಅದರಲ್ಲೂ ಭರತ ವರ್ಷೇ ಭರತ ಖಂಡೆ ಅಂತ ಹೇಳ್ತೇವಲ್ಲ, ನಾವು ಅಲ್ಲಿದ್ದೇವೆ. ಉಳಿದ ಒಂಬತ್ತು ಖಂಡಗಳು, ಒಟ್ಟು ಒಂಬತ್ತು ಖಂಡಗಳು ಹೇಗಿವೆ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಕಿಂಪುರುಷ ಖಂಡ ಅಂತ ಖಂಡ ಇದೆ, ಅಲ್ಲಿ ಸಾಕ್ಷಾತ್ ರಾಮದೇವರನ್ನ ಹನುಮಂತ ದೇವರು ಆರಾಧನೆ ಮಾಡ್ತಾ ಇದ್ದಾರೆ. ರಾಮದೇವರನ್ನ ಹನುಮಂತ ದೇವರು ಆರಾಧನೆ ಮಾಡ್ತಾರೆ. ಹರಿವರ್ಷ ಖಂಡ ಅಂತಿದೆ, ಅಲ್ಲಿ ನರಹರಿಯನ್ನ ಪ್ರಹ್ಲಾದರಾಜ ಆರಾಧನೆ ಮಾಡ್ತಾ ಇದ್ದಾರೆ. ಇಲಾವೃತ ಖಂಡ ಅಂತ ಇದೆ, ಅಲ್ಲಿ ರುದ್ರದೇವರು ಸಂಕಟಾಭುಗ ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾದ ಒಂದು ಹೇಳ್ತಾ 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 ಹೋಗ್ತಾ ಈ ಭರತ ಖಂಡ ಅಂತಿದೆಯಲ್ಲ, ಇಲ್ಲಿ ನಾರದ ಮುನಿಗಳು ನಾರಾಯಣನ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಬದರಿ ಎಲ್ಲಿ ಅಂತ ಹೇಳಿದ್ದಾರೆ. ಆಗ ನಮಗೆ ಬದರಿಗೆ ಹೋಗೋದು ಯಾತಕ್ಕೆ ಅಂತ ನಮಗೆ ಆಗರ್ಥ ಆಗುತ್ತೆ. ಭರತಖಂಡದ ಸ್ಪಿರಿಚುವಲ್ ಕ್ಯಾಪಿಟಲ್ ಅಂದರೆ ಬದರಿ ಅಂತದ್ದು. ಪೊಲಿಟಿಕಲ್ ಕ್ಯಾಪಿಟಲ್ ಡೆಲ್ಲಿ, ಸ್ಪಿರಿಚುವಲ್ ಕ್ಯಾಪಿಟಲ್ ಅಂದರೆ ಬದರಿಕಾಶ್ರಮ. ನಾರಾಯಣ ದೇವರೇ ನಮ್ಮ ದೇವರು, ನಾರದಮುನಿಗಳೇ ಗುರುಗಳು. ಅದಕ್ಕೋಸ್ಕರ ಬದರಿ ಯಾತ್ರೆ ಮಾಡೋದು ಅಂದರೆ ನಮ್ಮ ಜೀವನದ ಅತ್ಯುತ್ತಮವಾದ ಸಾಧನೆ ಅಂತ ಅದಕ್ಕೆ ಕರೆಯೋದು. ಅಂದ್ರೆ ಎಲ್ಲೋ ಕಾಫಿ ಕುಡಿದು ಎಲ್ಲ ತಿಂಡಿ ತಿಂದು ತಾಜ್ಮಹಲ್ ನೋಡ್ಕೊಂಡ್ಬಂದು ಈ ರೀತಿ ಯಾತ್ರೆ ಮಾಡಿದರಲ್ಲ. ಒಳ್ಳೆ ಶುದ್ಧ ಪಾತ್ರರ ಸಂಗಡ ಯಾತ್ರೆಯ ಚಲಿಸಿ ವಿಧಾತೃಪಿತರ ಕೂಡ ಸ್ತೋತ್ರಗಳ ಶ್ರೋತ್ರದಿ ಸವಿತು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುವುದಕ್ಕೆ. ಅಂತ ಯಾತ್ರೆ ಸರಿಯಾಗಿ ಮಾಡಿದರೆ ಮಾತ್ರ ನಿಜವಾದ ಅರ್ಥದಲ್ಲಿ ಒಳ್ಳೆ ಸಿದ್ಧಿ ಬರುತ್ತೆ. ಬದರಿಕಾಶ್ರಮದಲ್ಲಿ ನಾರಾಯಣ ದೇವರು ಇದ್ದಾರೆ, ನಾರದ ಮೇಲೆ ಮಾಡ್ತಾ ಇದ್ದಾರೆ. ಈ ಭಾಗವತ ಕೇಳಿ ನಾವು ಬದರಿಕಾಶ್ರಮ ಇದಕ್ಕೆ ಹೋಗಿ ಬದರಿ ಯಾತ್ರೆ ಮಾಡಿದೆ. ಏನು ಕೇಳಿರ್ತೇವಲ್ಲ, ಅಂಥ ಬದರಿಗೆ ನಾವು ಬಂದಿದ್ದೇವೆ. ಈಗ ನೇದೃಶಂ ಸ್ಥಲಮಲಂ ಶಮಲಗ್ನಂ ಅದಕ್ಕೆ ಆಚಾರ ಅದಕ್ಕೆ ಹೇಳಿತ್ತು. ನಾಶ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ, ಒಂದೊಂದು ಮಾತುಗಳು ಮಂತ್ರದಂಥ ಮಾತುಗಳು, ಅದಕ್ಕೆ ನಾವಿಲ್ಲಿ ಬಂದಿದ್ದೇವೆ ಅಂತ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಅಲ್ಲಿ ಉರ್ವಶಿ ಪರ್ವತ ಇದೆ, ನರಪರ್ವತ ಇದೆ, ನಾರಾಯಣ ಪರ್ವತ ಇದೆ, ಏನು ಅಲಕನಂದ ನದಿ ಇದೆ, ವ್ಯಾಸಗುಹೆ ಇದೆ, ಗಣೇಶ ಗುಹೆ ಇದೆ, ಭೀಮ ಸೇತು ಇದೆ, ಮುಚುಕುಂದ ಗುಹ ಅಂತಿದೆ, ವಸುಧಾರ ಫಾಲ್ಸ್ ಇದೆ. ನಮಗೆ ಅದು ಯಾವುದಿಲ್ಲ, ಬರೀ ಚಳಿ ಇದೆ ಅಷ್ಟೇ. ನಮಗೆ ಗೊತ್ತಿರೋ ಪ್ರಕಾರ ಉಚ್ಚಾಬಡ್ಡಿ ಚಳಿ ಇದೆ ಅಲ್ಲಿ. ಆದಷ್ಟು ಬೇಗ ಖಾಲಿ ಮಾಡಿ ಬಂದರೆ ವಾಸಿ, ಹೋಗೋದು ಓಡೋದು ಇಷ್ಟೇ, ಇನ್ನೇನು ನಡೋದಿಲ್ಲ. ಇದು ಅರ್ಥದಲ್ಲಿ ಅಲ್ಲ, ಎಷ್ಟಿದೆ ನೋಡ್ಬೇಕು. ಇಷ್ಟೆಲ್ಲ ಗೊತ್ತಿದ್ರೆ ಚಳಿ ಆಗೋದಿಲ್ಲ ನಮಗಾಗ. ಇಷ್ಟೆಲ್ಲ ಗೊತ್ತಿದ್ರೆ ಅಲ್ಲಿಗೆ ಹೋಗ್ಬೇಕು, ನಾವು ಇಲ್ಲಿಗೆ ಹೋಗ್ಬೇಕು. ಅಲ್ಲಿ ಕೇಳಿದ್ರೆ ಅದು ಹೇಳ್ತಾರೋ ಬೇಡ್ರಿ ವಾಪಸ್ ಹೋಗೋಣಂತಿರ್ತಾರೆ ಹೊರತು ಏನು ಜ್ಞಾನನೇ ಇಲ್ಲ ಇವರಿಗೆ. ಹೇಗೆ ತಿಳುವಳಿಕೆ ಇಲ್ಲ ಅದಕ್ಕೆ ಆಗಿರೋ. ಬದರಿ ಅಂದ್ರೆ ಯಾವುದೋ ಅಲ್ಲ, ಜಗತ್ತಿನ ಅತಿಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳ ಅದು. ಮಧ್ವಾಚಾರ್ಯರು ಹೇಳಿದ್ದಾರೆ, ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಬರೆದ ಸ್ಥಳ, ಗೀತಾಭಾಷ್ಯ ಅರ್ಪಣೆ ಮಾಡಿದ ಸ್ಥಳ, ಪಾಂಡವರು ಹುಟ್ಟಿ ಬೆಳೆದ ಸ್ಥಳ, ಭೀಮಸೇನ ದೇವರು ಓಡಾಡಿದ ಸ್ಥಳ, ಶತಶೃಂಗ ಪರ್ವತ ಇರತಕ್ಕಂಥ ಸ್ಥಳ, ಧ್ರುವರಾಜ ಸದ್ಗತಿ ಹೋದ ಸ್ಥಳ, ಕೃತರಾಜ ಸದ್ಗತಿ ಹೋದ ಸ್ಥಳ, ಎಂಥೆಂಥ ಜ್ಞಾನಿಗಳು. ಘಂಟಾಕರ್ಣರಿಗೆ ಮೋಕ್ಷ ಕೊಟ್ಟ ಸ್ಥಳ ಭಗವಂತ ಕೃಷ್ಣ, ಕೃಷ್ಣ ಒಂದು ರಾತ್ರಿ ವಾಸ ಮಾಡಿದ ಸ್ಥಳ, ಪಾಂಡವರು ವನವಾಸದ ಕಾಲಕ್ಕೆ ಓಡಾಡಿದ ಸ್ಥಳ. ಎಷ್ಟು ವಿಷಯ ಉಂಟು ಬದರಿಯ ಬಗ್ಗೆ. ಅದೆಲ್ಲ ಗೊತ್ತಿದ್ದವರಿಗೆ ಅಲ್ಲಿ ಹೋಗಿಬಿಟ್ಟಾಗ ವೈಕುಂಠದಲ್ಲಿದ್ದಾಗ ಆಗಬೇಕಲ್ಲ. ಅಷ್ಟು ನಮಗೆ ಅದಕ್ಕೆ ಬದರಿ ಯಾತ್ರೆ ಮಾಡಲಿ ಬಿಡಿ, ಭಾಗವತವನ್ನು ಕೇಳಿ, ತೀರ್ಥ ಪ್ರಬಂಧ ಓದಿ. ಆಗ ಬದರಿ ವದರೆ ಕಿಂ ಕಿಂ ಅಸರಿ ಕುರುತೇ ರಸ, ಅಮರಿ ಭ್ರಮರಿ ಪುಂಜ ಸುಮರಿ ಚಿಭಿರಂಚಿತ. ಆ ಜ್ಞಾನ ನಮಗೆ ಬರಬೇಕೇ ಹೊರತು ಯಾಂತ್ರಿಕವಾದಂಥ ಯಾತ್ರೆ ಉಪಯೋಗ ಇಲ್ಲ. ತಿಳ್ಕೊಂಡು ಆಮೇಲೆ ಮಾಡಿ ಒಳ್ಳೆ ಪುಣ್ಯ ಬರುತ್ತೆ. ವರ್ಣನೆ ಮಾಡ್ತಾರೆ, ಇಂಥ ಭರತಖಂಡ, ಇಂಥ ದೇಶ, ಇಂಥ ಸ್ಥಳ, ಇಂಥಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದು ಸದ್ಗತಿ ಹೋಗೋದ್ರ ಬದಲು ನಾವು ಜನ್ಮ ಹಾಳು ಮಾಡಿಕೊಂಡ್ರೆ ಮತ್ತೆಂದೂ ಉದ್ಧಾರ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಭರತಖಂಡದ ಮಹಿಮೆ ಇದು. ವಿಷ್ಣು ತೀರ್ಥರು ಮಾಧವರು ಸ್ವಾಮಿಗಳು ದೇಶ ಪ್ರಶಂಸಾ ಪ್ರಕರಣ ಬರುತ್ತಲ್ಲ, ಇದೆಲ್ಲ ಉಲ್ಲೇಖ ಮಾಡ್ತಾರೆ. ದೇಶ ಪ್ರಶಂಸಾ ಪ್ರಕರಣ, ಕಾಲ ಪ್ರಶಂಸಾ ಪ್ರಕರಣ, ದೇಹ ಪ್ರಶಂಸಾ ಪ್ರಕರಣ, ಒಂದೊಂದು ನಮಗೆ ಅದೆಲ್ಲ ಸೇರ್ಕೊಂಡಿದೆ ಇವತ್ತಿನಿಂದ. ಬ್ರಾಹ್ಮಣ ದೇಹ, ಮನುಷ್ಯ ದೇಹ, ಭರತ ದೇಶ, ಭರತಖಂಡ, ಕಲಿಯುಗಾಲ, ಒಂದೊಂದು ನಮಗೆ ತಾರಕವಾದಂತಹ ಒಂದು ಪರಿಕರಗಳು ಸಿಕ್ಕಿದೆ, ಇವತ್ತು ಉಪಯೋಗ ಮಾಡ್ಕೋಬೇಕು. ಪ್ರಾಪ್ತ ಅನುಜಾತಿಂತ್ವಿಹ ಏಚ ಜಂತವಹ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಾಹ ನಚೇದ್ಯ ತೇರನ್ ಅಪುನರ್ಭವಾಯ ಭೂಯೋ ವನೌಕಾ ಇವ ಯಾಂತಿ ಬಂಧನಂ. ಇಂಥ ದೇಹ, ಇಂಥ ದೇಶ, ಕಾಲ ಬಂದಾಗ ಯಾರು ಜೀವನ ಸಾರ್ಥಕ ಮಾಡಿಕೊಳ್ಳೋದಿಲ್ಲ ಅವರು ಮತ್ತೆ ಮತ್ತೆ ಬಂಧನಕ್ಕೊಳಗಾಗ್ತಾರೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಹುಟ್ಟೋದು ಒಳ್ಳೆ ಕಾಲೇಜು, ಫಸ್ಟ್ ಕ್ಲಾಸ್ ಕಾಲೇಜು, ಒಳ್ಳೆ ಮೇಸ್ಟರ್ಗಳು ಎಲ್ಲ ಇದೆ. ಮಾರ್ಚು ಸೆಪ್ಟೆಂಬರ್ ಮಾಡ್ತಿದ್ರೆ ಆ ಕಾಲೇಜ್ ಯಾಕೆ ಸೇರಿದೆ ಮರ್ಯಾದೆ ಕಳೆಯಲಿಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಸೇರಿ ಉಪಯೋಗ ಮಾಡ್ಕೋಬೇಕು ಬೇಡ, ನಿನೀಗ ಶ್ರೇಷ್ಠವಾದಂಥ ಅವಕಾಶ ಸಿಕ್ಕ ಎಂದು ಕಳ್ಕೊಳ್ಬಾರದು ನಾವು ಅದನ್ನ. ಫಲವಿದು ಬಾಳದುದಕ್ಕೆ ಉಪಯೋಗ ಮಾಡ್ಕೋಬೇಕು. ಆ ಹೊತ್ತಿಗೆ ವರಿಷ್ಠ ರಾಜ, ಇನ್ನೂ ಹೇಳ್ತೇನೆ ಕೇಳು, ಈ ಖಗೋಳ ಚಕ್ರವನ್ನು ಭಗವಂತ ಹೇಗೆ ಧರಿಸಿದ್ದಾನೆ, ಶಿವಶುಮಾರ ರೂಪದಿಂದ ಹೇಗೆ ಧರಿಸಿದ್ದಾನೆ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಇನ್ನೊಂದು ಭಾಗ. ಒಂದು ನರಕ ವರ್ಣನೆ ಮಾಡ್ತಾ ಇದ್ದಾರೆ. ಕೊನೆ ನರಕಗಳು ಒಂದು ಎಷ್ಟಿವೆ ಎಲ್ಲಿವೆ ಅಂತ ಕೇಳಿದ್ರೆ ಹೇಳ್ತಾರೆ, ನರಕಗಳು ಎಷ್ಟಿವೆ ಅಂದ್ರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ 84 ಲಕ್ಷ ಇದೆ ಅಂತ ನರಕಗಳು ಒಟ್ಟು. 84 ಯೋನಿ, 84 ಲಕ್ಷ ನರಕ, ಸರಿಯಾಗಿ ಮ್ಯಾಚ್ ಆಗುತ್ತೆ. ಒಂದೊಂದಕ್ಕೊಂದು ನರಕಕ್ಕೋಲಕ್ಕೆ ಅನುಕೂಲವಾಗುತ್ತೆ, ಅಷ್ಟು ನರಕ ಇದೆ ಅಂತ. ಅದರಲ್ಲಿ ಪ್ರಧಾನವಾದ ನರಕಗಳು 106 ಇವೆ ಅಂತ ಹೇಳ್ತಾರೆ. ಅದರಲ್ಲೂ ಪ್ರಧಾನವಾದವು 28 ಇದೆ, ಅದರಲ್ಲೂ ಪ್ರಧಾನ 2 ಅಂತ ಹೇಳ್ತಾರೆ. ನಮಗೆ ಪರವಾಗಿಲ್ಲ, ಬರೀ 2 ಅಂತ ಅನ್ಸುತ್ತೆ, ಬರೀ 2 ತಾನೆ ಅಂತ ಹೇಳಿದ್ರೆ 2 ಸಾಮಾನ್ಯ ಅಲ್ಲ. ತಾಮಿಶ್ರ ಅಂಧತಾಮಿಶ್ರ, ತಮಸ್ಸು ಅಂಧನ್ ತಮಸ್ಸು ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತೇವೆ, ಎಲ್ಲ ಮಧ್ವಾಚಾರ್ಯ ಹೇಳಿದ್ದಾರೆ ಬಿಡಿ, ನಮಗೆ ಸಂಬಂಧಪಟ್ಟಿಲ್ಲ ಅಂತ ಕೇಳಿದರೆ ಮಧ್ವಾಚಾರ್ಯ ಹೇಳಿಲ್ಲ, ಭಾಗವತ ಪುರಾಣ ಹೇಳಿದೆ. ಭಾಗವತ ಪುರಾಣ ತಾರೆ ಪರವಾಗಿಲ್ಲ ಅಂದ್ರೆ ಈಶಾವಾಸ ಉಪನಿಷತ್ ಹೇಳಿದೆ, ವೇದಗಳು ಹೇಳಿದೆ. ಅಂಧಂತಮ ಪ್ರವೇಶಂತಿ ಈ ಅವಿದ್ಯಾಉಪಾಸತೆ, ತುಂಬಾ ಜನ ಗೊತ್ತಿಲ್ಲ. ಅಂಧಂತಮಸ್ಸಿನ ಕಲ್ಪನೆ ಮಧ್ವಾಚಾರ್ಯ ತಂದುಕೊಟ್ಟಿದ್ದಾರೆ, ನಮ್ಮ ಬೈಲಕ್ಕೆ ತಿಳ್ಕೊಂಡಿದ್ದಾರೆ, ತಪ್ಪದು. ಶಾಸ್ತ್ರದ ಮಾತನ್ನು ಆಚಾರ್ಯ ಹೇಳಿದ್ದಾರೆ ಹೊರತು ಒಂದು ಕಲ್ಪಿತವಾದ ಮಾತನ್ನು ಆಚಾರ್ಯ ಹೇಳಿಯೇ ಇಲ್ಲ. ಯಾರು ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಹೊಂತಾರೆ ರಂಧಂತಮಸ್ಸಿಗೆ ಹೋಗ್ತಾರೆ, ಯಾರು ಹರಿದೇವ ನಾನು ಅಂತ ತಿಳ್ಕೊಳ್ತಾರೆ ಬ್ರಹ್ಮಸ್ಥಿನ ಅಪಾರ್ಥ ಮಾಡಿಕೊಳ್ಳುತ್ತಾರೆ, ತತ್ವಮಸ್ಯ ಸ್ಥಿತಿಗಳನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ, ಭಗವಂತನ ಆರಾಧನೆ ಮಾಡೋದಿಲ್ಲ, ಭಗವಂತನ ವಸ್ತುಗಳನ್ನು ಕದೀತಾರೆ ತಿಂತಾರೆ ತಾವೇ ತಗೊಳ್ಳುತ್ತಾರೆ, ಏಕಾದಶಿ ವ್ರತಗಳನ್ನು ಮಾಡೋದಿಲ್ಲ, ಅವರೆಲ್ಲ ಹೋಗತಕ್ಕಂಥ ಲೋಕ ಅಂದರೆ ತಮಸ್ಸು ಅಂಧಂತಮಸ್ಸು, ತಾಮಿಶ್ರ ಅಂಧತಾಮಿಶ್ರ. ಅಲ್ಲಿ ಏನಿರುತ್ತೆ ಅಂತ ಕೇಳಬೇಡಿ, ಬರೀ ಕತ್ತಲು ಗಾಢಾಂಧಕಾರ ಅಂತ ಹೇಳಿದ್ದಾರೆ. ಗಾಢಾಂಧ ಮೈಗೆ ಕತ್ತಲು ಮೆತ್ತುತ್ತೆ ಅಂತಾರಲ್ಲ ಅಂಥ ಕತ್ತಲು ಇರುತ್ತೆ. ಹಸಿವು ಬಾಯಾರಿಕೆ ಯಾವಾಗಲೂ ಇದ್ದಿದ್ದೇನೆ, ಚಿತ್ರ ಹಿಂಸೆ ಪಡ್ತಿರ್ತಾನಂತೆ, ರಕ್ತ ಕೀವು ಮಾಂಸಗಳ ಮಧ್ಯ ಬದುಕ್ತಾನೆ, ಅದನ್ನೇ ತಿನ್ನಬೇಕು ಎಂದೇ ಸ್ವಲ್ಪ ಹೊತ್ತು ಲೈಟ್ ಹೋದ್ರೆ ತಡ್ಕೊಳ್ಳಕ್ಕಾಗೋದಿಲ್ಲ. ಅನಂತಾನಂತ ವರ್ಷಗಳ ಕಾಲ ಒಂದು ಕ್ಷಣ ಒಂದು ಮಿಣುಕು ಹುಳುವಿನ ದರ್ಶನ ಕೂಡ ಅವನಿಗೆ ಆಗೋದಿಲ್ಲ ಅಂತ ಅಂಧಕಾರ ಇರುತ್ತೆ. ಇಲ್ಲಿ ಅಲ್ಲಿಗೆ ಹೋಗಬೇಕು ಅಂತ ಯಾರು ಅನಿಸಲು ಸಾಧ್ಯ ಉಂಟೇನು? ಸಾಧ್ಯವೇ ಇಲ್ಲ. ಅಂಧಂತಮಸ್ಸಿನ ವರ್ಣನೆ ಕೇಳಿದರೆ ಅಲ್ಲವೆ ಹೋಗಬಾರದು ಅಂತ ಅನಿಸುತ್ತೆ, ಅದಕ್ಕೆ ಕೇಳಬೇಕು ಅಂತ ಹೇಳುತ್ತಾರೆ. ನಮ್ಮ ಮರ್ತು ಬಿಡಬಾರದು ಅಂತೇಳಿ ವಾಯುಸ್ತುತಿಯಲ್ಲಿ ನಿತ್ಯ ಹೇಳ ಮಾಡಿಬಿಟ್ಟಿದ್ದಾರೆ. ಉತ್ತಪ್ತಾತ್ಯುತ್ಕಟಪಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟ ನೋದ್ಯ ದ್ವಿದ್ಯುದ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಪಾತಿತೈ ಬಾಧಿತಾಂಗಾನ್. ಈ ಶ್ಲೋಕ ಕೇಳಿಬಿಟ್ರೆ ನಮಗೆ ಅರ್ಥ ಆಗಲಿ ಬಿಡಲಿ, ಘಟಘಟ ಪಟಪಟ ಅಂತ ಹೇಳಿದಾಗ ಪೆಟ್ಟಾಕಿದಾಗುತ್ತೆ, ಭಯಾನಕವಾದ ವಾತಾವರಣ ಸೃಷ್ಟಿಯಾಗುತ್ತೆ, ಧ್ವನಿಯಿಂದನೇ ಭಯಂಕರ ಅನ್ನೋ ಅರ್ಥ ಹೇಳಿಬಿಡ್ತಾರೆ. ವೈರಾಗ್ಯ ಬರಲಿಕ್ಕೆ ವಾಯುಸ್ತುತಿ ಆರ್ಥಲು ಉಪಯುಕ್ತವಾದದು, ಸಾಧನಾಧ್ಯಾಯಕ್ಕೆ ಸೇರಬೇಕಾದ ಭಾಗ ಅದಿಷ್ಟು ಕೂಡ ಅಂತ ಮಾತನ್ನು ಹೇಳುತ್ತಾರೆ. ಇಷ್ಟು ಭಯಾನಕವಾದ ಲೋಕ ಅಲ್ಲಿ ನಾವು ಯಾರು ಹೋಗಬಾರದು. ಅದಕ್ಕೆ ಅಂಧ ತಾಮಿಸ್ತ್ರ ತಾಮಿಸ್ತ್ರಗಳನ್ನು ನಾವು ಸರ್ವಾತ್ಮನ ಗೆಲ್ಲಲೇಬೇಕು. ನಿತ್ಯ ನರಕಗಳು ಅದು ವಿಶೇಷ, ಅದು ವಾಪಸ್ ಬರೋ ಪ್ರಸಂಗನೆಲ್ಲ. ಮೋಕ್ಷ ಹೇಗೆ ನಿತ್ಯನೋ, ಅಂಧ ತಮಸ್ಸು ನಿತ್ಯನೇ, ತಮಸ್ಸು ನಿತ್ಯನೇ. ಅಲ್ಲಿ ಯಾರು ಹೋಗೋ ಯೋಚನೆ ಕೂಡ ಮಾಡಬಾರದು, ಹೋದ್ರೆ ವಾಪಸ್ ಬರದೇ ಇಲ್ಲ ಅಂತ ಹೇಳಿಬಿಟ್ಟು. ಇನ್ನು ರೌರವ, ಮಹಾರೌರವಾದ ನರಕಗಳು ಉಂಟು. ಯಾರು ಮಹಾರೌರವರವರ ನರಕದಲ್ಲಿ ಹೋಗಿಬಿಟ್ರೆ ರುರು ಅಂತಕ್ಕಂತಹ ಹಾವಿಗಿಂತ ಭಯಾನಕವಾದ ಪ್ರಾಣಿಗಳು ಪ್ರತಿ ಕ್ಷಣ ಕಚ್ಚುತ್ತ ಇರುತ್ತಂತೆ, ಪ್ರತಿ ಕ್ಷಣ ಸಾವಿರಾರು ಪ್ರಾಣಿ ಕಚ್ಚುತ್ತ ಇರುತ್ತಂತೆ. ಒಂದು ಸೊಳ್ಳೆ ಕಡದ ನಿದ್ದೆ ಬರೋದಿಲ್ಲ ಅಂತ ಹೇಳ್ತೀರಿ, ಈ ರೀತಿ ಹಾವಗಿಂತ ಭಯಂಕರ ಪ್ರಾಣಿಗಳು ಸದಾ ಕಚ್ಚುತ್ತಾ ಇದ್ದ ಲಕ್ಷಾಂತರ ವರ್ಷಗಳ ಕಾಲ ಏನು ಸುಖ ಇರಬೇಕು? ಅಲ್ಲಿಗೆ ಯಾರು ಹೋಗ್ತಾರೆ? ಜಗತ್ತು ನಾಶವಾದರೂ ಪರವಾಗಿಲ್ಲ, ನಾನು ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದರೆ ಸಾಕು ಅಂತ ಬದುಕ್ತಾರಲ್ಲ, ಇದು ಸ್ವಾರ್ಥಿಗಳು ಹೋಗ್ತಕ್ಕಂಥ ನರಕ, ರೌರವ ನರಕ. ಮಹಾರೌರವ ಅಂದ್ರೆ ಏನು ಗೊತ್ತೇನು? ರುರುವಿಗಿಂತ ಭಯಂಕರವಾದ ಪ್ರಾಣಿಗಳು, ಹಾವಿಗಿಂತ ಭಯಂಕರವಾದ ಪ್ರಾಣಿಗಳು ಸದಾ ಕಚ್ಚೋದಲ್ಲ, ಮಾಂಸಖಂಡಗಳನ್ನು ಕಿತ್ತಿ ಕಿತ್ತಿ ತಿಂತಾ ಇರುತ್ತದೆ, ಅದು ಮಹಾರೌರವ. ಆ ನರಕದೊಳಗೆ ಹೋಗೋರು ಯಾರು ಅಂದ್ರೆ, ಜಗತ್ತು ಹಾಳಾದ್ರೂ ಪರವಾಗಿಲ್ಲ, ಹೆಂಡತಿ ಮಕ್ಕಳು ಹಾಳಾದ್ರೂ ಪರವಾಗಿಲ್ಲ, ನಾನೊಬ್ರು ಸುಖವಾಗಿರಬೇಕು ಅಂತ ಕುಡಿದು ಮರಿಬಿಡ್ತಾನಲ್ಲ ಎಲ್ಲ ದಾರಿಯೊಳಗೆ, ಅಂಥವರೆಲ್ಲ ಹೋಗೋ ನರಕ ಅದು. ಒಂದು ಆಚಾರ್ಯ ಬೇರೆ ಕಡೆ ಹೇಳ್ತಾರೆ, ರೌರವ ನರಕಕ್ಕೆ ಯಾರು ಹೋಗ್ತಾರೆ ಗೊತ್ತೇನು? ಯಾರು ಭಾಗವತ ಭಾರತ ಮಹಾಭಾರತ ಆದಿ ಗ್ರಂಥಗಳನ್ನ ಹೇಳುತ್ತಾರೆ ಕೇಳುತ್ತಾರೆ, ಸಾಮಾನ್ಯವಾಗಿ ಅಂತವ್ರು ಹೆಚ್ಚು ಜನ ಹೋಗೋದೆಲ್ಲ ರೌರವ ನರಕಕ್ಕೆ ಅಂತ ಹೇಳಿಬಿಡ್ತಾರೆ. ನಮಗೆ ಗಾಬರಿಯಾಗಿಡುವುದು ಅಲ್ಲ ಸ್ವಾಮಿ, ಏನ್ ಹೇಗೆ ಹೇಳ್ತೇನೆ? ಹೌದು, ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವಚ ಪುರಾಣಾರ್ಥಂ ವದನ್ಯಾತಿ ರೌರವಂ ನಾತ್ರ ಸಂಶಯ. ಯಾರಿಗೆ ಸಮಾಧಿ ಭಾಷಾ ಇತ್ಯಾದಿ ಮೂರು ಭಾಷೆ ಗೊತ್ತಿಲ್ಲ, ಸಪ್ತ ಹೇಳ್ತಾರೆ ಆಚಾರ್ಯ, ವ್ಯತ್ಯಾಸ ಪ್ರಾತಿಲೋಮ್ಯಂಚ ಇತ್ಯಾದಿ ಸಪ್ತ ಭೇದಗಳು ಗೊತ್ತಿಲ್ಲ, ವೈದರ್ಭಿ ಗೌಡಿ ಇತ್ಯಾದಿ ನೂರು ಶೈಲಿಗಳು ಗೊತ್ತಿಲ್ಲ, ಬ್ರಹ್ಮಸೂತ್ರಗಳು ಗೊತ್ತಿಲ್ಲ, ಪುರಾಣಗಳು ಗೊತ್ತಿಲ್ಲ, ಅಂಥವರೆಲ್ಲ ಮಹಾಭಾರತ ರಾಮಾಯಣ ಹೇಳೋದಕ್ಕೆ ಹೋಗಿಬಿಟ್ರೆ ಅದನ್ನು ಹೇಳೋರಿಲ್ಲಿ ಕೇಳಿದವರು ಕೂಡ ಅದಂತ ನರೋ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಪ್ರವಚನ ಕೇಳಬೇಕು, ಪಾಠ ಕೇಳೋದು ಎಷ್ಟು ಇಂಪಾರ್ಟೆಂಟು, ಅದು ಶಾಸ್ತ್ರ ವಿರುದ್ಧವಾಗಿರಬಾರದು ಎಂಬುದನ್ನು ಬಹಳ ಎಚ್ಚರದಿಂದ ಕೇಳಬೇಕು. ಕೃಷ್ಣ ಹಾಲು ಮೊಸರು ಬೆಣ್ಣೆ ಕದ್ದು ಬಿಟ್ಟ, ಕೃಷ್ಣ ಗೋಪಿ ಜನ ಜಾರ ಅಂದಂತಮಸಾಗಿ ಇನ್ನೇನಾಗುತ್ತೆ? ಅದರಿಂದ ದ್ರೌಪದಿಗೆ ಇದ್ದರ ಗಂಡಂದರು ಪಾಪ ಅಂತ ತಿಳ್ಕೊಂಡ್ರೆ ಇನ್ನೇನಾಗುತ್ತೆ? ಭೀಮಸೇನ ಪಾಪ ಹುಚ್ಚಾಬಟ್ಟೆ ತಿಂದು ಮಲಿಬಿಡ್ತಿದ್ದ, ಭೀಮಸೇನ ಭಾರಿ ಮುಂಗೋಪಿ ದುಶ್ಯಾದ ರಕ್ತವನ್ನೇ ಕುಡಿದುಬಿಟ್ಟ ಭೀಮಸೇನ ಅಂತ ತಿಳ್ಕೊಂಡ್ರೆ ರೌರವದರ ಕಾಲದ ಇನ್ನೇನಾಗುತ್ತೆ ಯೋಚನೆ ಮಾಡಿ. ಆದ್ರಿಂದ ಮಹಾಭಾರತ ಆದಿ ಗ್ರಂಥಗಳನ್ನ ಸರಿಯಾಗಿ ಉಪಯೋಗಿಸಬೇಕು. ಕರೆಂಟ್ ಇದ್ದ ಹಾಗೆ ಸರಿಯಾಗಿ ಕನೆಕ್ಷನ್ ಇತ್ತೋ ಬೆಳಕು ಬರುತ್ತೆ, ಕಚ್ಚಿ ಕಡಿಮೆ ಆಯ್ತೋ ಪ್ರಾಣನೇ ಹೋಗುತ್ತೆ, ಅಂದ್ರೆ ಸಾಯಲಕ್ಕೂ ಅದೇ ಬದುಕಲಕ್ಕೂ ಅದೇ ಅಂತಾರೆ ಆ ಟೈಪ್. ರೌರವ ಶಾಸ್ತ್ರ ನಮಗೆ ಭಯ ಆಗಿಬಿಡುತ್ತಾಗ ಸ್ವಾಮಿ, ಭಾಗವತ ಇತ್ಯಾದಿ ಕೇಳಿ ನರಕಕ್ಕೆ ಹೋಗೋದಾದ್ರೆ ಭಾಗವತ ತಂಟೆನೇ ಬೇಡ, ಮಹಾಭಾರತ ತಂಟೆನೇ ಬೇಡ ಅಂತ ಹೇಳಿಬಿಟ್ರೆ ಮೋಕ್ಷನೇ ಇಲ್ಲ, ಹಾಗಿದ್ರೆ ಜ್ಞಾನೇ ಬರೋದಿಲ್ವಲ್ಲ ಅಂದ್ರೆ. ಅದಕ್ಕೆ ಹೇಳ್ತಾರೆ ಚುರಸ್ಯ ಧಾರಾ ನಿಶಿತಾ ಅಂತ ಹೇಳ್ತಾರೆ, ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಕತ್ತಿ ಅಲೆಗಿನ ಮೇಲೆ ನಡೆದಾಗ ಸಾಧನೆ ಇರುತ್ತೆ, ಬಹಳ ಹುಷಾರಾಗಿರಬೇಕು, ನಾವು ಎಚ್ಚರ ತಪ್ಪಿದ್ರೆ ಅಪಾಯ. ಆದ್ರೆ ಪಾಠ ಪ್ರವಚನ ಆಗಬೇಕು ಅಂತ ಎಷ್ಟು ಇಂಪಾರ್ಟೆಂಟೋ ಅದು ಹೇಗಾಗಬೇಕು ಅಂದ್ರೆ, ಸತ್ಸಿದ್ಧಾಂತ ಮಹಾಪಯನ್, ಸತ್ಸಿದ್ಧಾಂತಕ್ಕೆಂದೂ ದ್ರೋಹ ಆಗಬಾರದು. ಆಯಿತು ಅಂದ್ರೆ ಅದು ತಾರಕ ಅಲ್ಲ ಮಾರಕ ಅಂತ ಅದಕ್ಕೆ ತಾತ್ಪರ್ಯ. ಇನ್ನು ಮುಂದೆ ಕುಂಭೀಪಾಕ ಅಂತ ನರಕ, ಯಾರು ಪ್ರಾಣಿಗಳನ್ನು ಚಿತ್ರಹಿಂಸೆ ಮಾಡ್ತಾರೆ ಕೂಡಿಟ್ಟು ಬಂಧಿಸ್ತಾರೆ ಅವರಿಗೆಲ್ಲ ಆಗ್ತಕ್ಕಂಥ ಕುಂಭೀಪಾಕ. ಅಲ್ಲಿ ಹೋದಾಗ ಒಡೆ ಕರದಂತೆ ಕರೀತಾರಂತೆ, ಕಾದೆಣ್ಣೆಯೊಳಗೆ ಕರೀತಾರಂತೆ ಜೀವನನ್ನ. ಪ್ರಾಣಿ ಮನುಷ್ಯ ಹಿಂಸೆ ಮಾಡಬೇಡಿ ಅಲ್ಲ, ಜ್ಞಾನಿಗಳ ಹಿಂಸೆ ಮಾಡಬೇಡಿ ಅಲ್ಲ, ಪ್ರಾಣಿ ಹಿಂಸೆನೂ ಮಾಡಬೇಡಿ ಅಂತ ಭಾಗವತ ಹೇಳ್ತಾ ಇದೆ. ಇದು ಭಾಗವತದ ಸಂದೇಶ. ಯಾರು ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ, ಯಾರು ಪಾಖಂಡಿಗಳಾಗ್ತಾರೆ, ಯಾರು ಉನ್ಮತ್ತರಾಗ್ತಾರೆ, ಅತಿಥಿ ಪೂಜಾದಿಗಳನ್ನು ಮಾಡೋದಿಲ್ಲ, ಅವರಿಗೆಲ್ಲ ಕಾಲಸೂತ್ರ. ಆಮೇಲೆ ಬರತಕ್ಕಂಥ ವಿಚಿತ್ರವಾದ ನರಕಗಳ ಸಾಲೆ ಇದೆ, ಅದು ಸಾಲ ಒಂದೊಂದೇ ಬರ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಆ ನರಕಗಳು ವರ್ಣನೆ ಮಾಡಕ್ಕೆ ಗೊತ್ತಾಗಿದೆ, ಮಾಡಕ್ಕೆ ಟೈಮ್ ಆಗೋದಿಲ್ಲ. ಯಾರು ಐಶ್ವರ್ಯವಾದಿಗಳನ್ನು ಮಾಡದೇನೆ ಭೋಜನವನ್ನು ಮಾಡ್ತಾರೆ, ಪಂಚಮಹಾಯಜ್ಞ ಮಾಡದೆ ಭೋಜನವನ್ನು ಮಾಡ್ತಾರೆ, ಅವರಿಗೆ ಕೃಮಿ ಭೋಜನ ಅನ್ನೋ ನರಕ ಆಗುತ್ತೆ. ಲಕ್ಷಾಂತರ ವರ್ಷಗಳ ಕಾಲ ಅಲ್ಲಿ ಕೃಮಿಗಳನ್ನೇ ತಿಂದುಕೊಂಡು ಬದುಕಬೇಕು, ಕೃಮಿಗಳು ಇವನು ತಿಂತಾ ಇರುತ್ತಂತೆ ಅಂತ ನರಕ. ಪ್ರತಿಯೊಬ್ಬರು ಕೂಡ ವೈಶ್ವದೇವಾದಿಗಳನ್ನು ಮಾಡಿಯೇ ಭೋಜನ ಮಾಡಬೇಕೇ ಹೊರತು ಹಾಗೆ ಮಾಡಬಾರದು ಎಂಬ ದೀಕ್ಷೆ ಬರುತ್ತೆ. ಯಾವರು ಪುರುಷ ಪರಸ್ತ್ರೀ ಕಾಮುಕನಾಗ್ತಾನೆ, ಯಾವ ಸ್ತ್ರೀ ಪರಪುರುಷ ಕಾಮುಕಳಾಗ್ತಾಳೆ, ಅಲ್ಲಿ ವ್ಯಭಿಚಾರಿಗಳಾಗ್ತಾರೆ, ಅವರಿಗೆ ತಪ್ತ ಸೂರ್ಮಿ ಅಂತ ನರಕ. ಅಲ್ಲಿ ಸ್ತ್ರೀಯಾಗಿದ್ರೆ ಕೆಂಪಗೆ ಕಾದ ಉಕ್ಕಿನ ಪುರುಷ ವಿಗ್ರಹವನ್ನು ಆಲಿಂಗನ ಮಾಡಿಸ್ತಾರೆ, ಪುರುಷನಾಗಿದ್ರೆ ಕೆಂಪಕ್ಕಾದ ಸ್ತ್ರೀ ವಿಗ್ರಹವನ್ನು ಆಲಿಂಗನ ಮಾಡಿಸ್ತಾರಂತೆ. ಅಂತೂ ಅಮ್ಮೆ ಆಗಮನ ಮಾಡಿದವರಿಗೆ ಆಗ್ತಕ್ಕಂಥ ಭಯಂಕರ ನರಕ ಅದು. ಆದ್ದರಿಂದ ವ್ಯಭಿಚಾರಾದಿಗಳನ್ನು ಮಾಡದೇನೆ ಶುದ್ಧ ಚಾರಿತ್ರ್ಯ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಕ್ಯಾರೆಕ್ಟರ್ ಅಂದ್ರೆ ಭಾರಿ ದೊಡ್ಡದದು. ಒಂದು ನಮ್ಮ ಚಾರಿತ್ರ್ಯ ಕಳ್ಕೊಂಡ್ವಿ ಅಂದ್ರೆ ಶಾಸ್ತ್ರಾಧಿಕಾರ ಎಲ್ಲ ಅಧಿಕಾರ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ, ಇಂಥ ಭಯಂಕರ ನರಕಕ್ಕೆ ಹೋಗ್ತಾನೆ. ಅದನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾರು ಲಂಚ ಇತ್ಯಾದಿ ತಗೋತಾರೆ ರಾಜಪುರುಷರಾಗಿಬಿಟ್ಟು, ಅವರು ವೈತರಣಿಯ ನರಕಕ್ಕೆ ಹೋಗ್ತಾರೆ. ಅಲ್ಲಿ ರಕ್ತ ಮಾಂಸಗಳ ಸಮುದ್ರದಲ್ಲಿ ಬಿಸಾಕಿಬಿಡ್ತಾರಂತ ಅವರು. ಅಂದ್ರೆ ಭ್ರಷ್ಟಾಚಾರ ಮಾಡಬಾರದು ಅಂತ ಹೇಳಿ ಭಾಗವತ ಹೇಳ್ತಾ ಇತ್ತು. ಮತ್ತೊಂದು ಕಡೆಗೆ ಭಾಗವತ ಮುಂದುವರಿಸಿ ಹೇಳುತ್ತಾರೆ, ಯಾರು ಮಡಿಮೇರಿಗೆ ಇತ್ಯಾದಿ ಮಾಡೋದಿಲ್ಲ ಅವರಿಗೆ ಪೂಯೋದ ಅಂತ ನರಕ, ಶೌಚಾಚಾರ ವಿವರ್ಜಿತರನ್ನ ಕೀವಿನ ಸಮುದ್ರದಲ್ಲಿ ಬಿಸಾಕಿ ಬಿಡ್ತಾರೆ. ಅಂದ್ರೆ ಇವತ್ತಿನ ಮಾಡ ತಪ್ಪುಗಳೆಲ್ಲ ಹೆಚ್ಚು ಕಡಿಮೆ ನೋಡ್ತಾ ಹೋದ್ರೆ ಗಾಬರಿ ಆಗಿಬಿಡುತ್ತೆ ನಮಗೆ, ನಾವು ಮಾಡ್ತಾನೆ ಇದ್ದೇವೆ ನನ್ನ ತಪ್ಪುಗಳು ಅಂತ ಅನಿಸಿಬಿಡುತ್ತೆ ಅಂತ ತಪ್ಪುಗಳು. ಇನ್ನು ಸುಳ್ಳು ಸಾಕ್ಷಿ ಹೇಳಿದ್ರೆ ಒಂದು ನರಕ, ಹಣ ಕೂಡಿಟ್ಟು ಸುಮ್ಮನೆ ಸತ್ತೋದ್ರೆ ಒಂದು ನರಕ, ಇನ್ನೊಂದು ನರಕ ಹೇಳ್ತಾರೆ ಭಾರಿ ಮಡಿ ಮಾಡಿದ್ರೆ ಒಂದು ನರಕ ಇದೆ ಅಂತ. ಅದೊಂದು ಸಮಸ್ಯೆ, ಮಡಿ ಮಡಿಗೆ ಮಾದೆ ಹೋದ್ರೆ ಒಂದು ನರಕ, ಭಾರಿ ಮಡಿ ಮಾಡಿ ಇನ್ನೊಂದು ನರಕ. ಅದು ಇಲ್ಲೊಂದು ಡೇಂಜರ್ ಇದೆ. ಈಗ ಮಡಿ ಮಾಡಿ ಭಾರಿ ಮಾಡಬೇಡಿ ಅಂತ ಅರ್ಥ. ಅದು ಭಾರಿ ಮಾಡೋದು ಅಂದ್ರೇನು? ಅದಕ್ಕೆ ಹೇಳ್ತಾರೆ ನಮ್ಮ ಜನ, ಅದಕ್ಕೆ ರೀ ಒಪ್ಪತ್ತು ಮಡಿ ಮಾಡ್ತೇವೆ, ಒಪ್ಪು ಹಾಗೆ ಬೈಲಿಗೆ ಮಾಡಿಬಿಡ್ತೇವೆ ಅಂತ ಹೇಳೋದು, ವಾರಕ್ಕೊಮ್ಮೆ ಸಂಧ್ಯಾ ಅಂದ್ರೆ ಎರಡೊತ್ತು ಮಾಡಿದ್ರೆ ಭಾರಿ ಡೇಂಜರ್ ಅಂತ ತಿಳ್ಕೊಳ್ಳೋದು, ಹಾಗೆಲ್ಲ ಮಾಡಬಾರ್ದು. ಮತ್ತೆ ಅವ್ರು ಹೇಳ್ತಾರೆ ಮಡಿ ಮಾಡಿ ತುಂಬಾನೇ ಮಾಡಿ ತಪ್ಪಲ್ಲ, ಆದ್ರೆ ನನ್ನಂಥ ಮಡಿ ಮಾಡೋನಿಲ್ಲ ಅಂತ ಹೇಳಿಬಿಟ್ಟು ಉಳಿದವರಿಗೆ ಅವಮಾನ ಮಾಡಿದ್ರೆ ನಿಮಗೆ ನರಕ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಜನ ಹಾಗೆ ಮಾಡಿಬಿಡ್ತಾರೆ, ನಾಳೆ ಭಾರಿ ಮಡಿ ಬಂತ ಅಂತ ಮಡಿ ಮಡಿಯುವಂತಾರೆ ಸಾಯೋನಂತಾಗುತ್ತೆ. ಮಡಿ ಅಂದ್ರೆ ಸಾಯಿ ಅಂತ ಇದೆಯಲ್ಲ, ಅದು ಉಪಯೋಗ ಇಲ್ಲ. ಮಡಿ 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 ಎಂದು ಮೂರ್ಮಾರು ಹಾರಿತಿ, ಮಡಿಯಲ್ಲಿ ಬಂತೆ ಬಿಕರಾಸಿ ಅನ್ನೋ ದಾಸರ ದೇವರ ನಾಮಕ್ಕೆ ಈ ನರಕದ ವರ್ಣನೆ ಸ್ಫೂರ್ತಿ ಇದು. ಒಂದು ಮಡಿ ಮಡಿಗೆ ಎಲ್ಲ ಮಾಡಿ, ಆದರೆ ತುಂಬಾ ಹುಷಾರಾಗಿ ಮಾಡಿ, ದೇವರು ಕೊಟ್ಟ ಒಂದು ಅವಕಾಶ ಅಂತ ಮಾಡಬೇಕೆ ಹೊರತು ಅಹಂಕಾರ ಪ್ರದರ್ಶನಕ್ಕೆ ಮಾಡಬಾರದು. ಕೆಲವರು ಇರ್ತಾರೆ ಹೋದಲ್ಲಿ ಬಂದಲ್ಲಿ ಭಾರಿ ಮಡಿ ಅವರು, ಅದು ಮುಟ್ಟಿಬಿಟ್ರಿ ಮತ್ತೆ ಸ್ನಾನ ಮಾಡಿ ಅವರು ಅದು ಮುಳಿಸ್ತಾ ಇರೋದು ಪಾಪ ಬಂದವರೆಲ್ಲ, ಇಲ್ಲಿ ನೀರನ್ನು ಮುಳಿಸು ಆಮೇಲೆ ನರಕದಲ್ಲೇ ಮುಡಿಸಿಬಿಡೋದು ಕೊನೆಗೆ. ಅದು ಮುಟ್ಟಿಬಿಟ್ರ ಮತ್ತೆ ಸ್ನಾನ ಮಾಡಿ, ಇದು ಮತ್ತೆ ಸ್ನಾನ ಮಾಡಿಬಿಡಿ, ಹೀಗೆಲ್ಲ ತಾನ ಮನೆಯಲ್ಲಿ ಫಟ್ಲಾದ ಹೋಟ್ಲಲ್ಲಿ ತಿಂತಾ ಇರ್ತಾರೆ, ಇಲ್ಲಿ ಮಾತ್ರ ಭಾರಿ ಮಡಿ ಅವನು. ತೋರಿಕೆ ಮಡಿ ಉಪಯೋಗ ಇಲ್ಲ, ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ, ಅದನ್ನು ಖಂಡನೆ ಮಾಡಕ್ಕೆ ನರಕವನ್ನು ಹೇಳಿಬಿಟ್ಟಿದ್ದಾರೆ. ಯಾವನು ಅತಿಥಿ ಅಭ್ಯಾಗತರು ಬಂದ ಕೆತ್ತಗಣ್ಣಲ್ಲಿ ನೋಡ್ತಾನಲ್ಲ ಅವನಿಗೊಂದು ನರಕ ಆಗುತ್ತೆ. ಇಷ್ಟೆಲ್ಲ ಹೇಳಿ ಕೊನೆ ಹೇಳುತ್ತಾರೆ, ಅಲ್ಲ ಸ್ವಾಮಿ ಇಷ್ಟು ನರಕ ಹೇಳಿಬಿಟ್ಟಿದ್ದೀರಿ, ಇದರಿಂದ ಪಾರಾಗೋದು ಹೇಗೆ ಅಂತ ಕೇಳಿದರೆ ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳೋದು ಶುರು ಮಾಡ್ತಾರೆ. ಅದೇ ಷಷ್ಠಸ್ಕಂದ ಭಾಗವತ. ನಾಳೆ ದಿವಸ ಅಜಾಬಿಡದ ಕಥೆ, ನಾರಾಯಣ ಕವಚ ಮಂತ್ರದ ಉಪದೇಶ, ವೃತ್ರಾಸುರ ವಧೆ, ಪುಂಸವನ ವ್ರತ ಮೊದಲಾದ ಅನೇಕ ವಿಚಾರಗಳೊಂದಿಗೆ ನಾಳೆ ದಿವಸದಲ್ಲಿ ಈ ಒಂದು ಭಾಗವತ ಪ್ರವಚನ ಮುಂದುವರೆದು ಷಷ್ಠಸ್ಕಂದವನ್ನು ಮುಗಿಸೋಣ. ನಾರಾಯಣ ಕವಚಾದಿಗಳ ವಿಚಾರ ನೋಡ್ತಾ ಸಪ್ತಮಸ್ಕಂದ ಭಾಗವತದ ಪ್ರಾರಂಭ ಕೂಡ ನಾಳೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ.